ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನಶಿಷ್ಟಂ ನಿತ್ಯ ನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಕ್ಷಿತಾನಂತ ಲೀಲಾ ಗೋಪಾಲ ಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಕ್ಷ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಳ್ಳೆ ಸಂದರ್ಭ. ಭಗವಂತನ ಅನುಗ್ರಹದಿಂದ ನೀವೆಲ್ಲರೂ ಸೇರಿ ಪಾರಾಯಣವನ್ನು ಮಾಡುತ್ತಾ ಅದು 4 ವರ್ಷಗಳಿಂದ ನಡೆಯುತ್ತಾ ಇದೆ. ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಕೇಳಿ ತುಂಬ ಸಂತೋಷ ಆಯಿತು. ಇದಕ್ಕೆ ಪ್ರಧಾನ ಮೂಲಭೂತ ಯಾವುದು? ಗುರುಗಳ ಆಶೀರ್ವಾದ. ಯಾರಾದರೆ ಸತತ ಅನುಷ್ಠಾನವಂತರಾಗಿದ್ದಾರೆ, ಸತ್ಯಶಾಸ್ತ್ರವನ್ನ ಸದಾ ಪ್ರವಚನ ಮಾಡ್ತಾ ಇರ್ತಾರೋ, ತಾವು ಭಗವಂತನ ಚಿಂತನೆಯನ್ನು ಮಾಡುತ್ತಾ ಅನುಭವಿಸಿ ಅದೇ ಗುಂಗಿನಲ್ಲೇ ಸದಾ ಇರತಕ್ಕಂತಹ ವ್ಯಕ್ತಿಗಳು ನಮ್ಮ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಅಂಥ ಮಹಾನುಭಾವರ ಕರುಣ ನಿಮ್ಮ ಮೇಲೆ ಇದೆ. ಆದ ಕಾರಣ ನೀವೆಲ್ಲರೂ ಸೇರಲಿಕ್ಕಾಯಿತು. ಸತ್ಯವಾದ ಏನೀ ಅರಣ್ಯಕಾಚಾರ್ಯರ ಅಪರೂಪದ ಗ್ರಂಥಗಳಿವೆ, ಷೋಡಶಿ, ಚತುರ್ದಶಿ, ಅಧ್ಯಾತ್ಮರಸರಂಜನಿ, ಸಾರೋದ್ಧಾರ ಅಂತ. ಅದರ ಪರಿಚಯ, ಒಬ್ಬ ಜೀವಿ ತನ್ನ ಜೀವನದಲ್ಲಿ ಏನೆಲ್ಲ ಸಾಧನೆ ಅಂದರೆ ವಿಶೇಷವಾದ ಸಾಧನೆ ಮಾಡಲಿಕ್ಕೆ ಪರಿವರ್ತನೆ ಬರಬೇಕು, ಸಾಧನಾ ಮಾರ್ಗದಲ್ಲಿ ಕರ್ಕೊಂಡು ಹೋಗಬೇಕು. ಒಬ್ಬ ಗುರುಗಳು ನಮ್ಮ ಕೈಯನ್ನು ಹಿಡಿದುಕೊಂಡು ಕರ್ಕೊಂಡು ಹೋಗಬೇಕಾದ್ರೆ ಏನೆಲ್ಲ ಹೇಳಲಿಕ್ಕಾಗುತ್ತೆ, ಅದನ್ನು ಸಂಕೋಚದಿಂದ ಅಥವಾ ವಿಶೇಷವಾಗಿ ಕೂಡ ಹೇಳಿದ್ದು ಈ ಗ್ರಂಥಗಳಲ್ಲಿ. ಈ ಗ್ರಂಥಗಳನ್ನ ನಿತ್ಯ ಅನುಸಂಧಾನಕ್ಕಿಟ್ಟು ಅನುಷ್ಠಾನಕ್ಕಿಟ್ಟವರಲ್ಲಿ ಮಹಾನುಭಾವರಾದ ಸತ್ಯಾತ್ಮತೀರ್ಥರು. ಮಹಾನುಭಾವರು ಸತ್ಯವಾಗಿ ಅವರು ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕಿಡೋದು ಮಾತ್ರ ಅಲ್ಲ, ಈ ಗ್ರಂಥಗಳ ಹೆಸರು ಕೇಳಿದ್ರೆ ಸಾಕು ಮೈ ಮರೆತು ಬಿಡುತ್ತಾರೆ ಅಂತ ಮಹಾತ್ಮರಿದ್ದಾರೆ. ಸರಿ, ಸದ್ಯಕ್ಕೆ 4 ವರ್ಷಗಳಿಂದ ಪಾರಾಯಣ ಆಗ್ತಾ ಇದೆ. ಆದರೆ ಒಂದು ನಾನು ನಿಮ್ಮಲ್ಲಿ ವಿಷಯ ತಿಳಿಸಬೇಕು ಅಂತ ನನಗೆ ಅನಿಸ್ತು. ನೀವೇ ಹೇಳಿದ್ರೆ 4 ವರ್ಷದ ಕೂಸು ಅಂತ ಪರಿಚಯ ಮಾಡಿಕೊಟ್ಟು ಅಲ್ವಾ, ವಾಯುಸ್ತುತಿ ಬರುತ್ತಲ್ವಾ, ರಾಯರ ಸ್ತೋತ್ರ ಬರುತ್ತೆ. ಯಾವಾಗ ಕಲ್ಲಿಕ್ಕೆ ಶುರು ಮಾಡಿದ್ದು ರಾಯರ ಸ್ತೋತ್ರ? ಯಾವಾಗ ಕಲ್ತದ್ದು? ತುಂಬಾ ವರ್ಷಗಳಾಯ್ತು ಅಲ್ವಾ. ಪ್ರಾಯಶಃ ಮುಂಜುವೆ ಆದ ಕಾಲಕ್ಕೆ ಚೂರಾದ್ಮೇಲೆ ಶುರುವಾಗಿರುತ್ತೆ ವಾಯುಸ್ತುತಿ ಅಷ್ಟೇ ಅಲ್ವಾ. ಅವಾಗಿಂದ 8 ವರ್ಷಗಳಿಂದ ಪಾರಾಯಣ ಮಾಡ್ತಾ ಇದ್ದೀರಾ, ಚೆನ್ನಾಗಿದೆ. 50% ಮಾರ್ಕ್ಸ್ ಬಂದಿದೆ. ಇನ್ನು 50% ಯಾವಾಗ ಬರುತ್ತೆ ಅಂದರೆ ನೋಡಿ, ಪಾರಾಯಣ ಮಾಡುವ ಕಾಲಕ್ಕೆ ಆ ಪಂಕ್ತಿಗಳನ್ನು ಉಚ್ಚಾರ ಮಾಡೋ ಕಾಲಕ್ಕೆ ಅರ್ಥ ಗೊತ್ತಿಲ್ಲದೆ ಮಾಡಿದರೆ ಹೇಗಿರುತ್ತೆ, ಗೊತ್ತಿದ್ದು ಮಾಡಿದರೆ ಹೇಗಿರುತ್ತೆ? ನೀವೆಲ್ಲ ಜಾಬ್ ಮಾಡೋರಲ್ವಾ, ಇಂಗ್ಲಿಷ್ ಬುಕ್ಸ್ ಇರುತ್ತೆ, ನಿಮ್ಗೆ ಕೈಗೆ ನಾ ಜರ್ಮನ್ ಬುಕ್ ಕೊಟ್ಟೆ ಒಂದು, ನಿಮಗೆ ಜರ್ಮನ್ ಓದ್ಲಿಕ್ಕೆ ಬರುತ್ತಷ್ಟೆ, ಭಾಷೆಯ ಅರ್ಥ ಗೊತ್ತಿಲ್ಲ. ಜರ್ಮನ್ ಓದ್ಲಿಕ್ಕೆ ಬರುತ್ತೆ, ಆ ಭಾಷೆಯ ಅರ್ಥ ಗೊತ್ತಿಲ್ಲ, ಏನ್ ಮಾಡ್ತಾ ಇದ್ದೀರಾ? ನಿತ್ಯ ಜರ್ಮನ್ ಪುಸ್ತಕ ಸರ 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 ಓದ್ತಾ ಇದ್ದೀರಾ. ನಿಮಗೆ ಒಂದ್ ದಿವಸ ಅನ್ಸಲ್ವಾ ಯಾಕೆ ಓದ್ತಾ ಇದ್ದೀನಿ, ಏನಿದರಲ್ಲಿದೆ, ಗೊತ್ತಿಲ್ಲದೆ ಓದ್ತಾ ಇದ್ದೇನೆ ಅಂತ ಮನಸ್ಸಿಗೆ ಬರುತ್ತಾ ಇಲ್ವಾ? ಹಾಗಾದರೆ ನೋಡಿ, ಇದು ನಿಮ್ಮಲ್ಲೆಲ್ಲ ಇಡೀ ನಮ್ಮ ಆದ್ಯ ಸಮಾಜದಲ್ಲಿ ಒಂದು ತಪ್ಪಿ ಹೋಗಿದೆ. ಏನದು? ಪೂಜೆ ಮಾಡುವ ಕಾಲಕ್ಕೆ ಒಂದಂತೂ ನೆನಪಿರುತ್ತ ನಿಮಗೆ, ಮಡಿಲಿರಬೇಕು ಅಂತ. ಮಡಿಲಿ ಕಂಪಲ್ಸರಿ ಇರಬೇಕು ಎಂಬುದು ನೆನಪಿದೆ, ಹೇಳಿಕೊಟ್ಟಿದ್ದೀವಿ ನಾವು. ಚೂರು ಯಾರಾದರೂ ಪಕ್ಕದಲ್ಲಿ ಬಂದ್ರೆ, ಹೇ ಮಡಿ, ಚೂರು ಮೈಲಿಗೆ ಆದ ಸ್ನಾನ ಮಾಡ್ತೀರಾ ಅಂದ್ರೆ, ಕಂಪಲ್ಸರಿ ಮಡಿಯಲ್ಲೇ ಇರಬೇಕು ದೇವರ ಪೂಜಾ ಕಾಲಕ್ಕೆ, ಸಂಧ್ಯಾ ವಂದನ ಕಾಲಕ್ಕೆ ಎಂಬುದು ನಿಮಗೆ ತಲೆಯಲ್ಲಿ ಕಾನ್ಸೆಪ್ಟ್ ಎಷ್ಟು ಕೂತಿದೆ ಅಂದ್ರೆ ಅಷ್ಟು ಕೂತಿದೆ. ಆದರೆ ಯಾವುದೇ ವಾಯುಸ್ತುತಿ ಆಗಲಿ, ರಾಯರ ಸ್ತೋತ್ರ ಆಗಲಿ, ಯಾವುದೇ ಆಗಲಿ, ಅರ್ಥ ಸಹಿತವಾಗಿಯೇ ನಾವು ತಿಳ್ಕೊಂಡೇ ಪಾರಾಯಣ ಮಾಡಬೇಕು ಅಂತ ಕಂಪಲ್ಷನ್ ನಮಗೆ ಹೇಳಿಕೊಟ್ಟಿಲ್ಲ. ಅದಕ್ಕೆ ಮುಂಜಿಯಾದ ಕಾಲಕ್ಕೆ ಕಲ್ತಂಥ ವಾಯುಸ್ತುತಿ, ರಾಯರ ಸ್ತೋತ್ರ ಸಾಯುವ ಪರ್ಯಂತ ಅರ್ಥ ಗೊತ್ತಿಲ್ಲದೇನೆ ಪಾರಾಯಣ ಮಾಡಿ ಮಾಡಿ ಹೋಗಿಬಿಡ್ತಾ ಇರ್ತೇವೆ. ನಾನು ಲೋಪ ಎತ್ತಿ ತೋರ್ತಾ ಇಲ್ಲ, ಸರಿ ಮಾಡಿಕೋಬೇಕಾದ್ದನ್ನ ಹೇಳ್ತಾ ಇದ್ದೇನೆ. ಹೌದಲ್ವ? ನೀವು ಕೇಳಿದ್ದೀರಾ, ಸರಿ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ. ಇದು ವಾಯುಸ್ತುತಿ ಆಗಲಿ, ರಾಯರ ಸ್ತೋತ್ರ ಆಗಲಿ, ಅರ್ಥ ತಿಳಿದು ನಾವು ಚಿಂತನೆ ಮಾಡಿದರೆ ಬರುವ ಆನಂದ ಬೇರೆ, ಗುರುಗಳು ಅನುಗ್ರಹ ಮಾಡುವುದು ಬೇರೆ. ಅರ್ಥ ಇಲ್ಲದೆ, ಅರ್ಥ ಗೊತ್ತಿಲ್ಲದೆ, ಅದು ಅರ್ಥ ಇಲ್ಲದ್ದಲ್ಲ, ನಾವು ಆ ಅರ್ಥ ಗೊತ್ತಿಲ್ಲದೆ ಚಿಂತನೆ ಮಾಡಿದರೆ ಬರುವ ಫಲವೇ ಬೇರೆ, ಆನಂದವೂ ಬೇರೆ. ಅದಕ್ಕೆ ನೋಡಿ, ಪ್ರಾಯಶಃ ನಮ್ಮಲ್ಲಿ ಪಾರಾಯಣ ಮಾಡುವಾಗ ಅರ್ಥ ಗೊತ್ತಿಲ್ಲದೆ ಬಾಯಿಂದ ಸರ ಸರ ಸರನೆ ಬರ್ತಾ ಇರುತ್ತೆ, ಮನಸ್ಸಿನ ಕೆಲಸ ಇಲ್ಲ. ಅರ್ಥ ಗೊತ್ತಿದ್ರೆ ಮನಸ್ಸಿರಬೇಕು, ಇಲ್ಲಿ ಬಾಯಿ ಕೆಲಸ ಮಾತ್ರ ಇರುತ್ತೆ. ಅದಕ್ಕೆ ಪಾರಾಯಣ ನಡೀತಾ ಇದ್ರೆ ಮನಸ್ಸು ಎಲ್ಲೋ ಓಡಾಡ್ತಾ ಇರುತ್ತೆ. ಮತ್ತೆ ಅಂಥ ಪಾರಾಯಣ ಚೂರು ಫಲ. ಹೇಗೆ ದಾಸರಾಯರು ಹೇಳ್ತಾರೆ, ಮಾಣಿಕವ ಕೊಟ್ಟು ಅಂಗಡಿಯೋಳು ಅಜೀವ ಅನ ಪಡೆದಂತೆ. ಯಾರ ಮನೆಯಲ್ಲೂ ಪಾಪ ಅವನು ದೊಡ್ಡವರು ದೊಡ್ಡ ಮಣಿಯನ್ನಿಟ್ಟಿದ್ದಾರೆ, ಆ ಮಣಿ ತಗೊಂಡ್ರೆ ಬೆಂಗಳೂರೇ ಕೊಂಡ್ಕೊಡ್ಬೋದು ಅಂತ ಮಣಿ ಇದೆ. ಅವನಿಗೆ ಅದರ ಬೆಲೆ ಗೊತ್ತಿಲ್ಲ, ಮನೆಯಲ್ಲೊಂದು ಕಲ್ಲಿದೆ ಅಂದುಕೊಂಡಿದ್ದ. ಅವನಿಗೊಂಚೂರು ಹೊಟ್ಟೆ ನೋವಿಗೆ ಅಜೀವನ ಬೇಕಾಗಿತ್ತು ಅಂದುಕೊಂಡ. ಈ ಕಲ್ಲೇನಾದ್ರೂ ಕೊಟ್ಟರೆ ಯಾರಾದರೂ ಕೊಡ್ತಾರೋ ಏನು ಅಂತ ಅಂಗಡಿ ಒಂದು ತಗೊಂಡು ಹೋದ. ಅವನಿಗೆ ಅದರ ಬೆಲೆ ಗೊತ್ತು, ಅವನು ಮೋಸ ಮಾಡಲಿಲ್ಲ. ಇಷ್ಟು ಕೇಳಿದ, ಇದಕ್ಕೆ ನಿನಗೇನು ಬೇಕು? ಇವತ್ತು ಕೇಳಿದ, ನನಗೊಂಚೂರು ಹೊಟ್ಟೆ ನೋವಿಗೆ ಅಜೀವನ ಸಿಗುತ್ತಾ ಈ ಕಲ್ಲಿಗೆ ಅಂದ. ಇಡೀ ಊರೇ ಸಿಗುವಾಗ ಅಜೀವನ ಸಿಗಲ್ವ? ಕೊಟ್ಟು ಕಳಿಸಿದ ಅಷ್ಟೇ. ಹಾಗೆ ನಾವು ಮಾಡುವ ವಾಯುಸ್ತುತಿ ಪಾರಾಯಣ ಎಂಥ ಫಲಪ್ರದ, ಅಂಥ ಫಲ ಕೊಡತಕ್ಕಂಥ ವಾಯುಸ್ತುತಿ ಪಾರಾಯಣ ಮಾಡಿ ನಾವು ಪಡ್ಕೊಳ್ತಾ ಇರೋದೆಷ್ಟು? ಅಜೀವಾನದಷ್ಟು. ಅದನ್ನು ಅರಣ್ಯಕಾಚಾರ ಸುಂದರವಾಗಿ ಹೇಳ್ತಾ ಹೋಗ್ತಾರೆ. ಪಾರಾಯಣ ಹೇಗೆ ಮಾಡಬೇಕು? ಆ ಶಬ್ದ ಶಬ್ದದ ಅರ್ಥ ಗೊತ್ತಿರಬೇಕು, ಹೇಳುವ ಕಾಲಕ್ಕೆ ಅರ್ಥ ತಲೆಯಲ್ಲಿ ಬರ್ತಾ ಬರಬೇಕು. ಎರಡನ್ನು ಪಾರಾಯಣ ಮಾಡ್ತಿರಲ್ವಾ, ರಾಯರ ಸ್ತೋತ್ರ, ವಾಯುಸ್ತುತಿ, ವಿಷ್ಣು ಸಹಸ್ರನಾಮ, ಮೂರನ್ನು ಮಾಡ್ತೀರಾ, ಬಹಳ ಒಳ್ಳೆಯದು. ಅಲ್ಲ, ನೀವು ಮಾಡಿದ್ದಕ್ಕೆ ಹೇಳಿದೆ, ಪರ್ಸೆಂಟೇಜ್ ಮಾರ್ಕ್ಸ್ ಇದ್ದೇ ಇದೆ, ಇಂಪ್ರೂವ್ಮೆಂಟ್ ಬರಬೇಕಷ್ಟೆ. ಸೊ ನೀವು ಮಾಡಬೇಕಾಗಿದ್ದೇನು? ಹೌದಾ? ಇಷ್ಟು ಮಾಡಿ, ಯಾರಾದರೂ ಒಬ್ಬರನ್ನ ಹಿಡೀರಿ, ಅರ್ಥ ಗೊತ್ತಿದ್ದವರನ್ನ ಹಿಡೀರಿ. ಪಾರಾಯಣ ಮಾಡ್ತೀರಲ್ಲ, ಸಾಟರ್ಡೆ ಸಂಡೇ ಸೇರ್ತೀರಾ ಅಲ್ವಾ? ಸಂಡೇ ಮಾತ್ರ ಆಯ್ತು ಬಿಡಿ. ಅವತ್ತೇ ಸೇರಿದಾಗ ಪಾರಾಯಣ ಮುಗಿದ ಮೇಲೆ ಅಥವಾ ಮೊದಲು ಯಾರೋ ಒಬ್ಬರ ಆಚಾರನ ಕರೀರಿ. ಕರೆದು ಒಂದು ಚೂರು ಅರ್ಥ, ಒಂದೊಂದು ಸ್ತೋತ್ರ ತಗೊಂಡು ಅದರ ಅರ್ಥ ಚೂರು 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 ತಿಳ್ಕೊಳ್ತಾ ಹೋಗ್ರಿ. ಇಷ್ಟು ತಾತ್ಪರ್ಯ ಇಷ್ಟೇ, ಪಾರಾಯಣ ಮಾಡುವಾಗ ನಿಮಗೆ ಅರ್ಥ ಬಂದಿರಬೇಕು. ಅಂದ್ರೆ ಏನು ಮಾಡಬೇಕು? ಪ್ರವಚನದಂತೆ ಕೇಳಿಬಿಟ್ರೆ ಉಪಯೋಗವಿಲ್ಲ, ಅರ್ಥವನ್ನ ಅದು ಕೇಳಿ ಮತ್ತು ನೀವು ರಿಕಲೆಕ್ಟ್ ಮಾಡಿಕೊಂಡು ಆ ಶಬ್ದ ಶಬ್ದಕ್ಕೂ ಅರ್ಥ ಬರಕೊಂಡು ಪಾಠೋತ್ತರ ಆಗಬೇಕು. ಶಬ್ದ ಶಬ್ದಕ್ಕೂ ಅರ್ಥ ಬರ್ಕೋಬೇಕು. ಮನೆಯಲ್ಲಿ ಹೋಗಿ ಮತ್ತು ಮೆಲಕ್ ಹಾಕಬೇಕು. ಪಾರಾಯಣ ಮಾಡಿದಾಗ ಅರ್ಥ ನಿಮ್ ತಲೆಗೆ ರಿಕಲೆಕ್ಟ್ ಆಗಬೇಕು. ಹಾಗೆ ನೀವು ಒಂದು ನಾಲ್ಕು ಸಲ ಮಾಡಿದರೆ ಆ ವಾಯುಸ್ತುತಿ ಅರ್ಥ, ರಾಯರ ಸ್ತೋತ್ರ ಅರ್ಥ, ಎಲ್ಲ ಸ್ತೋತ್ರಗಳ ಅರ್ಥ ತಲೆಗೆ ಬರ್ತಾ ಇರುತ್ತೆ. ಬಂದರೆ ಅದರ ರುಚಿಯೇ ಬೇರಾಗುತ್ತೆ. ಹಾಗಾದರೆ ಒಂದು ಸ್ತೋತ್ರದ ಒಂದು ಶ್ಲೋಕದ ಅರ್ಥ ನೋಡೋಣ. ರಾಯರ ಸ್ತೋತ್ರ, ವಾಯುಸ್ತುತಿ ಎರಡೂ ತಗೊಳ್ತೀರಲ್ಲ. ಪಾಂತು ಅಸ್ಮಾನ್ ಪುರುಹೂತ ವೈರಿ ಬಲವತ್ ಮಾತಂಗ ಮಾದ್ಯತ್ ಘಟಾ ಕುಂಭೋಚ್ಚಾದ್ರಿ ವಿಪಾಟನ ಅಧಿಕಪಟು ಪ್ರತ್ಯೇಕ ವಜ್ರಾಯುತ. ಶ್ರೀಮದ್ ಆಚಾರ್ಯರನ್ನ ದರ್ಶನ ಮಾಡಿದವರೇ ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು. ಮೂರು ಅವತಾರಗಳಿಂದಲೂ ದರ್ಶನ ಕೊಟ್ಟರು. ಅದನ್ನು ನೋಡಿ ಮೈಮರೆತು ಆಶು ಕವಿತ್ತವರ ಬಾಯಿಂದ ಬಂತು. ಅವರ ಸ್ತೋತ್ರವನ್ನು ಮಾಡಿದರು. ಅಪರೂಪದ ಸ್ತೋತ್ರ ರಾಯರ ಸ್ತುತಿ, ರಾಯರ ಸ್ತೋತ್ರ ವಾಯುಸ್ತುತಿ ಎರಡೂ ಕೂಡ ಸ್ತೋತ್ರ ಮಾಡಿದವರು ಸ್ತೋತ್ರ ಮಾಡಿಸಿಕೊಂಡವರ ಮುಂದೆ ಇಟ್ಟಾಗ ಅವರೇ ಮುದ್ರೆ ಹಾಕಿದ ಎರಡು ಸ್ತೋತ್ರಗಳು. ವಾಯುಸ್ತುತಿಗೆ ಆಚಾರ್ಯರೇ ತಮ್ಮ ಮುದ್ರೆಯನ್ನು ಹಾಕಿ ಇದು ಬರೀ ವಾಯುಸ್ತುತಿಯಲ್ಲ, ಹರಿ ವಾಯುಸ್ತುತಿ ಆಗಲಿ ಅಂತ ಹರಿಸ್ತುತಿಯನ್ನ ವಾಯುಸ್ತುತಿಯನ್ನ ನಮಗೆ ಕೊಟ್ಟರು. ಹಾಗೆ ರಾಯರ ಸ್ತೋತ್ರ ಹೇಳುವಾಗ ಒಳಗಿಂದ ರಾಯರೇ ಸಾಕ್ಷಿ ಹಯಾಸ್ತೋತ್ರಹಿ ಅಂತ ಸ್ಟ್ಯಾಂಪ್ ಹಾಕಿ ಕೊಟ್ಬಿಟ್ರು. ಅಪ್ಪ ಇದು ಹೇಳಿಕೊಳ್ಳಿ ಅಂತ ಹೇಳಿ. ಅದರಿಂದ ಅಂಥ ಅಪರೂಪದ ಸ್ತೋತ್ರಗಳು ನಮಗೆ ಸಿಗುವಾಗ ಅದರ ಅರ್ಥ ನೋಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಶ್ರೀಮದ್ ಆಚಾರ್ಯರು ಯಾರನ್ನ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನೃಸಿಂಹದೇವರನ್ನ ಚಿಂತನೆ ಮಾಡ್ತಾ ಇದ್ದಾರೆ. ನರಸಿಂಹದೇವರ ಉಗುರುಗಳು ನಮ್ಮನ್ನ ರಕ್ಷಣೆ ಮಾಡಲಿ. ಹೌದಾ? ಎಂಥ ಉಗುರುಗಳಿವು? ಇಲ್ಲಿ ದೇವರ ಉಗುರಿನ ಚಿಂತನೆ ಬಹಳ ಅಪರೂಪವಾದ. ನೃಸಿಂಹಾವತಾರವೇ ಬಹಳ ಅಪರೂಪ. ದೇವರ ಅಪರೂಪದ ಗುಣಗಳ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಹಿರಣ್ಯಕಶಿಪು ವರ ಕೇಳಿದ್ದ ಬ್ರಹ್ಮದೇವರ ಹತ್ರ, ಒಳಗು ಸಾವು ಬರಬಾರದು, ಹೊರಗು ಸಾವು ಬರಬಾರದು, ಮೇಲು ಕಳಗು, ಹೌದಾ, ನದಿವ ನತ್ತಂ, ರಾತ್ರಿ ಇಲ್ಲ ಹಗಲೂ ಇಲ್ಲ ಸಾವು ಬರಬಾರದು, ನಿಮ್ಮಿಂದ ಸೃಷ್ಟವಾದ ಯಾವುದರಿಂದ ಸಾವು ಬರಬಾರದು. ಕೊನೆಗೆ ಮತ್ತು ಕೇಳುತ್ತಾನೆ, ವ್ಯಸುಭಿರುವ ಅಸುಮದ್ಭಿರುವ, ಪ್ರಾಣ ಇಲ್ಲದ್ದರಿಂದ ಸಾವು ಬರಬಾರದು, ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು. ಇರೋದು ಎರಡೇ ಜಗತ್ತಿನಲ್ಲಿ, ಪ್ರಾಣ ಇರೋದು ಪ್ರಾಣ ಇಲ್ಲದ್ದು, ಆ ಎರಡರಿಂದ ಸಾವು ಬರಬಾರದು ಅಂತ ಹೇಳಿದ. ಕೇಳಿಕೊಂಡಾಗ ಅವನನ್ನ ಆ ವರ ಸತ್ಯ ಮಾಡುವ ರೀತಿಯಲ್ಲಿ ಸಂಹಾರ ಮಾಡಿದ್ದು ನರಸಿಂಹ. ಹೌದಾನೆ? ಹೇಗೆ ಸಂಹಾರ ಮಾಡಿದ? ಉಗುರಿಂದ ಸಂಹಾರ ಮಾಡಿದ. ಕಲ್ಪನೆ ನಮ್ಮ ತಲೆಯಲ್ಲಿರುತ್ತಲ್ಲ, ದೇವ ವರ ಹೇಗೆ ಸತ್ಯ ಮಾಡಿದ? ಅವನ ವರ ಏನು? ಸಾವಿದ್ದದ್ದರಿಂದ ಬರಬಾರದು, ಸಾವಿಲ್ಲದಂದ್ರೆ ಪ್ರಾಣ ಇದ್ದದ್ದರಿಂದ ಬರಬಾರದು, ಪ್ರಾಣ ಇಲ್ಲದ್ದರಿಂದ ಬರಬಾರದು. ಉಗುರೆಂಥದ್ದು ನಮ್ದು ಪ್ರಾಣ ಇದ್ದದ್ದೂ ಅಲ್ಲ, ಪ್ರಾಣ ಇಲ್ಲದ್ದೂ ಅಲ್ಲ. ಆದ್ದರಿಂದ ಉಗುರಿಂದ ಕೊಂದು ಭಗವಂತ ಆ ವರವನ್ನ ಸತ್ಯ ಮಾಡಿದ ಎಂಬ ಕಲ್ಪನೆ ನಮ್ಮ ತಲೆಯಲ್ಲಿ ಸಾಮಾನ್ಯವಾಗಿ ಬರುತ್ತೆ. ಹೌದಾ ಅಲ್ವಾ? ಕಥಾ ಕೇಳಿದಾಗ ಹೌದು, ಎಸ್ ಇಟ್ ಈಸ್ ಅಂತ ಬರುತ್ತೆ. ಆದರೆ ಸ್ವಲ್ಪ ನೋಡಿ ಅಂತಾರೆ ಆಚಾರ್ಯರು, ಅದು ನಮ್ಮ ಉಗುರಿಗೆ ಸಂಬಂಧಪಡುತ್ತೆ. ನಮ್ಮ ಉಗುರು ಪ್ರಾಣ ಇದ್ದದ್ದು ಅಲ್ಲ, ಪ್ರಾಣ ಇಲ್ಲದ್ದು ಅಲ್ಲ. ದೇವರು ಉಗುರು ಹಾಗಲ್ಲ ಅಂದರು. ಅದೇನ್ರಿ ದೇವರು ಉಗುರು ಅಂದ್ರೆ? ದೇವರು ಇಡೀ ಜ್ಞಾನಾನಂದಮಯ. ಅವನ ಉಗುರಿಗೂ ಅವನಿಗೂ ವ್ಯತ್ಯಾಸ ಇಲ್ಲ, ನಮಗೂ ನಮ್ಮ ಉಗುರಿಗೂ ವ್ಯತ್ಯಾಸ ಇದೆ. ಅದು ಬೇರೆ, ನಾವು ಬೇರೆ. ದೇವರಿಗೆ ಹಾಗಲ್ಲ, ದೇವರೇ ದೇವರ ಉಗುರು. ಇಡೀ ಟೋಟಲ್ ಅವನು ಯೂನಿಕ್, ಒಂದೇ, ಅಲ್ಲಿ ಡಿವಿಷನ್ ಇಲ್ಲ. ಹಾಗಾದರೆ ಅವನು ಉಗುರಿಂದ ಕೊಂದರೂ ಚೇತನವೇ ಕೊಂದಂತಾಯಿತು. ಮತ್ತೆ ವರ ಸತ್ಯ ಹೇಗಾಯಿತು? ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು, ಪ್ರಾಣ ಇಲ್ಲದ್ರಿಂದ ಸಾವು ಬರಬಾರದು ಅಂದರೆ ಮತ್ತೆ ಚೇತನವೇ ಕೊಂದಿದ್ದಲ್ಲ, ವರ ಸತ್ಯ ಮಾಡಲಿಲ್ಲಲ್ಲ ಅಂತ ಪ್ರಶ್ನೆ ಬಂದರೆ ಆಗ ಉತ್ತರ ಕೊಡ್ತಾರೆ. ಹಿರಣ್ಯಕಶಿಪುವಿನ ತಲೆಯಲ್ಲಿ ಅವನ ನೋಷನ್ ಏನಿತ್ತು? ಅಂದರೆ ಜಗತ್ತಿನಲ್ಲಿರೋದು ಎರಡೇ, ಒಂದು ಪ್ರಾಣ ಇದ್ದದ್ದು ಒಂದು ಪ್ರಾಣ ಇಲ್ಲದ್ದು. ಆದರೆ ಪ್ರಾಣ ಇದ್ದದ್ದು ಅಂದ್ರೆ ಒಂದು ತನೆಯಲ್ಲಿ ಕಲ್ಪನೆ, ಜೀವರಾಶಿಗಳು ಮಾತ್ರ. ಶ್ರೀಹರಿ, ಬ್ರಹ್ಮ, ರುದ್ರದೇವರು ಅವರೂ ಜೀವರೇ, ನನ್ನಂಥವರೇ. ನಾನು ತಪಶಕ್ತಿಯನ್ನು ಸಂಪಾದನೆ ಮಾಡಿದರೆ ನಾನು ಬ್ರಹ್ಮದೇವರ ಪೋಸ್ಟಿಗೆ ಹೋಗ್ಲಿಕ್ಕಾಗತ್ತೆ ಅಂತ ತಪಸ್ಸು ಮಾಡಿದವ. ಆ ಕಲ್ಪನೆ ಅವನಲ್ಲಿದೆ. ಅವನ ತಲೆಯಲ್ಲಿ ಎಷ್ಟು ಕಲ್ಪನೆ? ಜೀವ ಜಡ, ಪ್ರಾಣ ಇದ್ದದ್ದು ಇಲ್ಲದ್ದು ಎರಡೇ ಇದೆ. ಅದಕ್ಕಿಂತ ವಿಲಕ್ಷಣವಾದ ಒಂದು ಪದಾರ್ಥ ಇರುತ್ತೆ, ಅಂದರೆ ಜಡ ಜೀವರಿಗಿಂತ ಭಿನ್ನವಾದ ಒಬ್ಬ ದೇವನಿದ್ದಾನೆ ಎಂಬ ಎಚ್ಚರ ಅವನಿಗಿಲ್ಲ. ಆ ಕಾನ್ಸೆಪ್ಟೇ ಗೊತ್ತಿಲ್ಲ. ಆದ್ದರಿಂದ ಈ ಎರಡರಿಂದ ಸಾವು ಬರಬಾರದು ಅಂತ ಕೇಳಿದ. ಅದಕ್ಕೆ ಸ್ವಾಮಿ ಬಂದ, ಏನು ಮಾಡಿದ? ಅವನನ್ನ ಕೊಂದ, ಪರಸತ್ಯ ಮಾಡಿದ. ತಾನು ಜಡ ಜೀವ ವಿಲಕ್ಷಣನಾದ್ದರಿಂದ ಅವನು ಕೇಳಿಕೊಂಡದ್ದು ಆ ಎರಡರಿಂದ ಸಾವು ಬರಬಾರದು ಅಂತ, ಅದಕ್ಕೆ ಕೊಂದ. ಚೆನ್ನಾಗಿದೆ. ಆದರೆ ಉಗುರಿಂದಲೇ ಯಾಕೆ ಕೊಂದ ಅಂತ ಮತ್ತೂ ಪ್ರಶ್ನೆ ಬರುತ್ತಲ್ಲ. ನಮಗೆಲ್ಲ ಸಂಶಯ ಬಂದದಕ್ಕೆ, ಉಗುರು ಪ್ರಾಣ ಇದ್ದದ್ದು ಅಲ್ಲ, ಪ್ರಾಣ ಇಲ್ಲದ್ದು ಅಲ್ಲ ಅಂಥೇಳಿ ಈ ತರ ಕಲ್ಪನೆ ಬರಲಿಕ್ಕೆ ಕಾರಣ ಏನು? ಉಗುರಿಂದ ಕೊಂದದ್ದೇ ಅಲ್ಲ, ಡೈರೆಕ್ಟ್ ಆಗಿ ಮಾಮೂಲ ಕೊಲ್ಬೋದಾಗಿತ್ತಲ್ಲ. ಅಂದ್ರೆ ಭಗವಂತ ಒಂದು ಕೆಲಸ ಮಾಡಿದರೆ ಎರಡೆರಡು ಫಲ ಬರುತ್ತೆ, ಒನ್ ಶಾಟ್ ಟೂ ಬರ್ಡ್ಸ್ ಅಂತ. ಭಗವಂತ ಏನು ಮಾಡಿದ್ರೆ ಹಾಗೆ ಮಾಡುತ್ತಾನೆ. ಒಂದು ಕಡೆ ಸಜ್ಜನರಿಗೆ ಜ್ಞಾನ ಕೊಡ್ತಾನೆ, ದುಷ್ಟರಿಗೆ ಅಜ್ಞಾನವೂ ಕೊಡುತ್ತಾನೆ. ಅವರೆಲ್ಲ ನೋಡಿದ್ರಂತೆ, ಯಾರು ದೈತ್ಯರೆಲ್ಲ ಕೂಡ. ನರಸಿಂಹ ಬಂದು ಉಗುರಿಂದ ಕೊಂದ ಕೂಡಲೇ ಅವರ ತಲೆಯಲ್ಲಿ ಕ್ರಾಶ್ ಆಗ್ತಾ ಇತ್ತು. ಏನದು ಅಂದರೆ, ಅಯ್ಯೋ ಹಿರಣ್ಯಕಶಿಪು ಚೂರು ತಪ್ಪು ಮಾಡಿದ ನಮ್ಮವ. ಏನ್ ಮಾಡಿದ ಅಂದ್ರೆ, ಈ ವರ ಕೇಳೋ ಕಾಲಕ್ಕೆ ಈ ಉಗುರು ಮರೆತೋಗ್ಬಿಟ್ಟ, ಉಗುರು ಕುರಿತು ಮರೆತೋಗ್ಬಿಟ್ಟ. ಪ್ರಾಣ ಇದ್ದದ್ದು ಬೇಡ ಇಲ್ಲದ್ದು ಬೇಡ ಅಂದ, ಅದೊಂದು ಕೂತಿದೆ ಅಂತಹದ್ದು ಅಂತ ಗೊತ್ತಿಲ್ಲ. ಈ ನರಸಿಂಹ ಅವನಿಗೂ ಉಗುರಿದೆ, ಆ ಉಗುರು ಅಂತಹದ್ದೇ. ನೋಡಿ ಅವರ ಕಲ್ಪನೆ, ನಮ್ಮ ಉಗುರು ಎಂಥದ್ದು, ನರಸಿಂಹನ ಉಗುರು ಅಂತಹದ್ದೇ. ಆದ್ದರಿಂದ ನರಸಿಂಹ ಆ ಉಗುರಿಂದ ಕೊಂದ ಅಂತ ಅವ್ರಿಗೆ ಕನ್ಫರ್ಮೇಶನ್ ಬಂತು. ಅದರಿಂದ ಏನಾಗುತ್ತೆ? ಆ ಕನ್ಫರ್ಮೇಶನ್ ಬರಲಪ್ಪ. ಅದರಿಂದ ಏನಾಗುತ್ತೆ? ಇಷ್ಟೇ, ಇನ್ನೇನು ಇಲ್ಲ. ಬೆಟ್ಟ ಮೇಲಿಂದ ಕಳಕ್ಕೆ, ಮೇಲೆ ಚೂಪಾಗಿರುತ್ತೆ, ಕಳಾಗ ಸ್ಲ್ಯಾಂಟ್ ಆಗಿ ಬರ್ತಾ ಇರುತ್ತೆ. ಮೇಲೆ ಮಳೆ ಬಿದ್ದರೆ, ಬೆಟ್ಟದ ಮೇಲೆ ಮಳೆ ಬಿದ್ದರೆ ಎಷ್ಟು ವೇಗವಾಗಿ ನೀರು ಕೆಳಗೆ ಧಾಗ ಬರುತ್ತೋ ಅಷ್ಟು ವೇಗವಾಗಿ ಅಂಧನ ತಮಸ್ಸಿಗೆ ಹೋಗಬೇಕು ಅಂತ ಯಾರಿಗಾದ್ರೂ ಬಯಸಿದ್ರೆ, ಬಯಕೆ ಇದ್ರೆ ಇಷ್ಟೇ ಮಾಡಿ, ಇನ್ನೇನು ಬೇಕಾಗಿಲ್ಲ. ದೇವರ ಅವಯವಗಳಿಗೂ ದೇವರಿಗೂ ಭೇದ ಚಿಂತನೆ ಮಾಡಿದರೆ, ದೇವರ ಅವಯವ ಬೇರೆ ದೇವರು ಬೇರೆ ಅಂತ ಚಿಂತನೆ ಮಾಡಿದರೆ ಸಾಕು, ಘೋರವಾದ ನರಕವೇ ಬರುತ್ತೆ. ಇನ್ನ ಅಂಧನ ತಮಸ್ಸಿಗೆ ಯೋಗ್ಯರಿದ್ರೆ ಡೈರೆಕ್ಟ್ ಆಗಿ ಫಾಸ್ಟ್ ಆಗಿ ಕಳಿಸ್ಕೊಟ್ಬಿಡ್ತಾರೆ ಅಂಧನ ತಮಸ್ಸಿಗೆ. ಈ ರೀತಿ ಆ ದೈತ್ಯರಿಗೆ, ದುಷ್ಟರಾದವರಿಗೆ ಅವರ ಸಾಧನೆ ಆಗಬೇಕು ಅಂತ ಭಗವಂತ ಏನು ಮಾಡಿದ? ಉಗುರಿಂದ ಸಂಹಾರ ಮಾಡಿದ. ತಪ್ಪು ಕಲ್ಪನೆ ಅವರಿಗೆ ಕೊಟ್ಟ. ಸಜ್ಜನರಾದ ಜ್ಞಾನಿಗಳಿಗೆ, ದೇವತೆಗಳಿಗೆಲ್ಲ ಏನು ಕಲ್ಪನೆ ಬಂತು ಅಂತ ಹೇಳಿದರೆ, ಸ್ವಾಮಿ ನೀನು ಬೇರೆ ಅಲ್ಲ, ನೀನು ಉಗುರು ಬೇರೆ ಅಲ್ಲವಯ್ಯ ಎಂಬ ಎಚ್ಚರ ಕೊಟ್ಟು ಅವರಿಗೆ ಆನಂದ ಕೊಟ್ಟ. ಹಾಗಾದರೆ ಅಲ್ಲಿ ಭಗವಂತ ಸಂಹಾರ ಮಾಡಿದ್ದು ಒಂದು ಉಗುರಿಂದಲ್ಲ, ಹತ್ತು ಉಗುರಿಂದ ಸಂಹಾರ ಮಾಡಿದ. ಅಲ್ಲಿ ಹೇಳುತ್ತಾರೆ, ಆ ಹತ್ತು ಉಗುರು ಹತ್ತು ರೂಪಗಳಯ್ಯ. ಆ ನರಸಿಂಹದೇವರ ಉಗುರೆಂಥ ಅದ್ದು ಅಂದರೆ ನಮ್ಮ ಷೋಡಶಿಯಲ್ಲಿ ಅರಣ್ಯಕಾಚಾರ ಪರಿಚಯ ಮಾಡಿಕೊಡುತ್ತಾರೆ. ಭಗವಂತನ ಕೈಗಳ ಪರಿಚಯ, ಭಗವಂತನ ಇಡೀ ಕೈಗಳಲ್ಲಿ ಬೆರಳುಗಳ ಪರಿಚಯ ಮಾಡುತ್ತಾ, ಈ ಬೆರಳುಗಳು ಯಾವ ಯಾವ ಭಗವದ್ ರೂಪ, ದೇವರ ಶರೀರವೇ ದೇವರ ರೂಪಗಳಿಂದ ತಯಾರಾಗಿದೆ, ದೇವರ ರೂಪಗಳಿಂದ ತಯಾರಾಗಿದೆ. ರೂಪಗಳಿಂದ ತಯಾರಾಗುವುದು ಅಂದ್ರೆ ಏನು ಅದಕ್ಕೆ ಹೇಳ್ತಾರೆ. ಒಂದು ವೇಳೆ ನಿಮಗೆ ನಾರಾಯಣ ರೂಪ, ಚಿಕ್ಕ ಸಕ್ಕರೆ ಗೊಂಬೆ, ನಾರಾಯಣ ಅಂಥ ಸಕ್ಕರೆ ಗೊಂಬೆ ಅಂತಹದ್ದು ನೂರು ಕೊಟ್ಟೆ, ನೂರು ನೂರೈವತ್ತು ಕೊಟ್ಟೆ ನಿಮ್ಮ ಕೈಗೆ, ಅಂಟನ್ನು ಕೊಟ್ಟೆ ಗಮ್. ಆ ಎಲ್ಲ ಗೊಂಬೆಗಳನ್ನ ಒಂದಕ್ಕೊಂದು ಒಂದಕ್ಕೊಂದು ಜೋಡಿಸಿ ಒಂದು ಬೆರಳು ತರ ತಯಾರು ಮಾಡಿ ಅಂದೆ. ನೀವೊಂದು ಬೆರಳು ತಯಾರು ಮಾಡಿದ್ದೀರಾ, ನೋಡ್ಲಿಕ್ಕೆ ಮೇಲೇನದು ಬೆರಳು, ಒಳಗೆಲ್ಲ ಚಿಕ್ಕ ಚಿಕ್ಕ ನಾರಾಯಣನ ಗೊಂಬೆಗಳು. ಹಾಗೆ ಭಗವಂತನ ಆ ಬೆರಳೆಂತಹದ್ದು ಅಂತ ಹೇಳಿದರೆ ಬಿಂಬನ ಪರಿಚಯ ಮಾಡಿಕೊಡುತ್ತಾರೆ. ಅವನ ಹೆಬ್ಬೆರಳು ಚಿಕ್ಕ ಚಿಕ್ಕ ನಾರಾಯಣ ರೂಪಗಳಿಂದ ತಯಾರಾದ ಬೆರಳು. ಹಾಗೆ ಈ ಬೆರಳು ವಾಸುದೇವ, ಈ ಬೆರಳು ಸಂಕರ್ಷಣ, ಈ ಬೆರಳು ಪ್ರದ್ಯುಮ್ನ ಈ ಬೆರಡು ಅನಿರುದ್ಧ ಇದು ಚಿಂತನೆ ಮಾಡಿ ಅಂತ. ಸಬ್ಜೆಕ್ಟೇ ನಮಗೆ ಗೊತ್ತಿರಲ್ಲ, ಅಂತಹ ಸಬ್ಜೆಕ್ಟ್ ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಈ ಉಗುರುಗಳೆಂತಹದ್ದು ಅಂದರೆ ಈ ಉಗುರು ಕೂಡ ಚಿಕ್ಕ ಚಿಕ್ಕ ನಾರಾಯಣ ರೂಪಗಳಿಂದ ತಯಾರಾದ ಉಗುರು. ಇದು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಹಾಗಾದರೆ ಎರಡೂ ಕೈಗಳು ಸೇರಿಸಿದರೆ ಎಷ್ಟು ರೂಪಗಳಾಯಿತು ಉಗುರದ್ದು ಅಂದರೆ 10 ರೂಪಗಳಾಯಿತು. ಭಕ್ತನಾದ ಪ್ರಹ್ಲಾದನಿಗೆ ತೊಂದರೆ ಕೊಟ್ಟ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಲಿಕ್ಕೆ ತನ್ನ ಭಕ್ತನಿಗೆ ತೊಂದರೆ ಕೊಟ್ಟವನನ್ನ ಸಂಹಾರ ಮಾಡಲಿಕ್ಕೆ ಒಂದು ರೂಪದಿಂದ ಬರಲಿಲ್ಲ, ಭಗವಂತ 10 ರೂಪಗಳಿಂದ ಬಂದ, ಅವನ ಸಂಹಾರ ಮಾಡಿದ. ಅಂದ್ರೆ ಭಗವಂತೋರಿ ಕೊಡ್ತಾ ಇದ್ದಾನೆ, ನನ್ನನ್ನು ನಂಬಿದವರನ್ನ ನಾನು 10 ರೂಪಗಳಿಂದ ರಕ್ಷಣೆ ಮಾಡುತ್ತೇನೆ, 10 ದಿಕ್ಕಿನಲ್ಲಿ ರಕ್ಷಣೆ ಮಾಡುತ್ತೇನೆ. ಇಂಥ ಅಪರೂಪದ ಸಂದೇಶ ಕೊಟ್ಟದ್ದು ಭಗವಂತನ ಉಗುರು. ಆ ಉಗುರಿನಿಂದನೇ ದೇವ ವಿಶೇಷವಾದ ಸಂದೇಶ ಕೊಟ್ಟ. ಅಷ್ಟೇ ಅಲ್ಲ, ಇನ್ನೊಂದು ನೋಡಿ, ನಮಗೆ ಸಿಂಪತಿ ಎಲ್ಲ ಒಳಕೂತ ಪ್ರಹ್ಲಾದರಾದರ ಮೇಲೆ, ತೊಂದರೆ ಕೊಟ್ಟ ಹಿರಣ್ಯಕಶಿಪು ಮೇಲೆ ಇಲ್ಲವೇ ಇಲ್ಲ. ಯಾಕೆ? ಆ ಹಿರಣ್ಯಕಶಿಪುವಿನಲ್ಲಿ ಜಯ ಸೇರಿಕೊಂಡಿದ್ದ, ಒಳಗೆ ದೈತ್ಯ ಸೇರಿದ್ದ. ಇಬ್ಬರೂ ಇದ್ದಾಗ ಜಯ ಆ ದೈತ್ಯನ ಸಂಪರ್ಕದಿಂದ ಒದ್ದಾಡ್ತಾ ಇದ್ದ. ಒದ್ದಾಟ ಅಂದ್ರೆ ಚೂರು ಪರಿಚಯ ಮಾಡಿದೆ, ಹೆಚ್ಚು ಬೇಡ. ಚೂರು ಒದ್ದಾಟ ಹೇಗಿರುತ್ತೆ ಅಂದ್ರೆ, ಎಂದಾದ್ರೂ ನೀವು ಈ ಸ್ಲೀಪರ್ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದೀರಾ? ಸ್ಲೀಪರ್ ಬಸ್ಸಲ್ಲಿ ಪ್ರಯಾಣ ಮಾಡಿದರೆ ಅಲ್ಲ, ನಿಮಗೆ ಅರ್ಥ ಆಗ್ಬೇಕಾದ್ರೆ ನಮ್ಮ ಎಕ್ಸಾಂಪಲೇ ಗೊತ್ತು ಚೆನ್ನಾಗಿರುತ್ತೆ. ಏನೋ ಕೊಟ್ರೆ ಏನೋ ನಿದ್ದೆ ಬರುತ್ತೆ. ಆ ಸ್ಲೀಪರ್ ಬಸ್ಸಲ್ಲಿ ಒಂದು ಸೈಡ್ ಎಲ್ಲ ಸಿಂಗಲ್ ಸೀಟ್ಸ್, ಒಂದು ಕೈಡೆ ಡಬಲ್ ಇರುತ್ತೆ, ಮೇಲೆ ಕೆಳಗೆ ಎಲ್ಲ. ಅದರಲ್ಲೂ ಒಬ್ಬರೇ ಬುಕ್ ಮಾಡಿದಾಗ ಇನ್ನೊಬ್ಬರಿಗೂ ಅವಕಾಶ ಕೊಡ್ತಾರೆ ಡಬಲ್ ಸೀಟಲ್ಲಿ. ಬೇರೆ ಯಾರೊಬ್ಬರ ಮಲಗ್ತಾ ನಮ್ಮ ಪಕ್ಕದಲ್ಲಿ, ನಾವು ಮಲಗಿದಾಗ ಅದು ದೇವರ ಪೆಟ್ಟಿಗೆ, ಸಾಲಿಗ್ರಾಮ ಎಲ್ಲ ಕೂಡ ಎಲ್ಲ ಕೆಳಗೆ ಇಡ್ಲಿಕ್ಕಾಗಲ್ಲ, ತಲೆ ಕೆಳಗೆ ಇಟ್ಕೊಂಡು ಮಲಗ್ತೀರ, ಹೌದಾ? ಎಲ್ಲಿಗಾರ ಊರಿಗೆ ಹೋಗಿದ್ರೆ ಅಂಥ ಕಾಲಕ್ಕೆ ನಿಮ್ಮ ಪಕ್ಕದಲ್ಲೇ ಯಾರೋ ಮುಸ್ಲಿಂ, ಅದು ಘಟ್ಟ ಮಕ್ಕಾಕ್ ಹೋದವ, ಅವನು ಮೈ ತುಂಬಾ ಸೆಂಟ್ ಹಾಕೊಂಡು ಬಂದಿರ್ತಾನೆ, ಅದು ವಾಸನೆ ಬಂದ್ರೆ ವಾಂತಿ ಬರ್ತಾ ಇರುತ್ತೆ, ಅವ ನಿಮ್ಮ ಪಕ್ಕದಲ್ಲಿ ಮಲಗಿದ್ರೆ ಹೇಗಿರುತ್ತೆ? ಈ ರಾತ್ರಿ ನಿಮ್ಮ ಪರಿಸ್ಥಿತಿ ಏನು? ಒದಾಡ್ತೀರಾ? ಅದರಲ್ಲೂ ಹೆಂಡ ಕುಡಿದು ಬಂದ, ಮತ್ತೇನು ಮಾಡ್ತೀರಾ? ಸಾಕಾಗ್ಬಿಡುತ್ತಾ? ಈ ಪರಿಸ್ಥಿತಿ ಚೂರು ಸ್ಯಾಂಪಲ್ ಅಷ್ಟೇ. ಅದಕ್ಕೆ ಭೀಕರವಾದ್ದು ಜಯನಿಗೆ ಒಳಗಿರುವ ದೈತ್ಯನ ಸಂಪರ್ಕ. ಅಂಥ ದೈತ್ಯನ ಸಂಪರ್ಕದಿಂದ ಒದ್ದಾಡ್ತಾ ಇದ್ದಾನೆ ತನ್ನ ಭಕ್ತ. ಅಂಥ ಭಕ್ತನನ್ನ ಆ ದೈತ್ಯನ ಸಂಪರ್ಕದಿಂದ ಬಿಡುಗಡೆ ಮಾಡಲಿಕ್ಕೆ ಸ್ವಾಮಿ 10 ರೂಪಗಳಿಂದ ಬಂದು ಅವನ ಬಿಡುಗಡೆ ಮಾಡಿದ. ಅದಕ್ಕೆ ಆಚಾರ ನೋಡಿದ್ರು, ದೇವರ ಅನೇಕ ರೂಪಗಳಿವೆ, ದೇವರ ಅನೇಕ ರೂಪಗಳಿವೆ, ಅವತಾರ ರೂಪಗಳಿವೆ. ಆ ಅವತಾರ ರೂಪಗಳಲ್ಲಿ ಭಕ್ತರನ್ನ ರಕ್ಷಣೆ ಮಾಡಲಿಕ್ಕೆ ಬಂದ ರೂಪಗಳೇ. ನರಸಿಂಹ ರೂಪ ಪ್ರತ್ಯೇಕವಾದ್ದು. ಆಚಾರ್ಯರಿಗೆ ನರಸಿಂಹ ರೂಪ ಬಹಳ ಇಷ್ಟ. ಯಾಕೆ ಅಂದ್ರೆ ಆ ಉಗುರದಿಂದನೇ ಇಡೀ ಜಗತ್ತಿಗೆ ತೋರಿಕೊಟ್ಟ, ನನ್ನ ನಂಬಿದವರನ್ನ 10 ರೂಪದಿಂದ ರಕ್ಷಣೆ ಮಾಡುತ್ತೇನೆ, ನಾನಿರ್ತೇನೆ ಅಂತ ಅಭಯ ಕೊಟ್ಟ ಸ್ವಾಮಿ. ಅಷ್ಟೇ ಅಲ್ಲ, ಆ ನರಸಿಂಹ ಎಂಥ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಟ್ಟ ಅಂತ ಹೇಳಿದರೆ, ಶಾಸ್ತ್ರವೇನೋ ವೇದವೇನೋ ಹೇಳುತ್ತೆ ಇವನಿಗೆ ಅಪ್ಪ ಅಮ್ಮ ಇಲ್ಲ, ಎಲ್ಲೂ ನೋಡಿದ್ರೂ ಇರ್ತಾನೆ, ಎಲ್ಲ ಕಣದಲ್ಲೂ ಇರ್ತಾನೆ ಹೇಳುತ್ತೆ. ಪ್ರೂಫ್ ಏನು? ಎಲ್ಲ ಕಡೆ ಇರ್ತಾನೆ ಎಂಬುದಕ್ಕೆ ಪ್ರೂಫ್ ಎಲ್ಲಿ ಬಂತು? ಯಾಕಂದ್ರೆ 10 ಅವತಾರ ತಗೊಂಡಾಗ ರಾಮನ ನೋಡಿದರೆ ಅಮ್ಮನ ಹೊಟ್ಟೆಯಿಂದ ಬಂದ, ಕೃಷ್ಣ ಅಮ್ಮನ ಹೊಟ್ಟೆಯಿಂದ ಬಂದ, ಹುಟ್ಟಿಲ್ಲ ಮೇಲ್ನೋಟಕ್ಕೆ ಬಂದ, ಎಲ್ಲರೂ ಹಾಗೆ ತಿಳ್ಕೊಂಡ್ರು. ಆಚಾರ್ಯರು ಬಿಟ್ಟರೆ ಮಿಕ್ಕವರೆಲ್ಲ ಕೂಡ ಹಾಗೆ ತಿಳ್ಕೊಳ್ತಾ ಬಂದ್ರು. ಏನ್ ಹೇಳ್ತಾರೆ? ಕೃಷ್ಣ ನಮ್ಮಂತವನೇ, ರಾಮ ನಮ್ಮಂತವನೇ, ಒಳ್ಳೆ ತಪಸ್ಸು ಮಾಡಿದ ದೊಡ್ಡವನಾದ, ಅಷ್ಟೇ. ಇಷ್ಟೇ ತಳ್ಕೊಂಡದ್ದವರೆಲ್ಲ. ಆದರೆ ಆಚಾರ್ಯರು ಮಾತ್ರ ಇವ ಪ್ರತ್ಯೇಕ ಅಂತ ತಿಳಿಸಿಕೊಟ್ರು. ಹಾಗಾದ್ರೆ ಮಿಕ್ಕ ಅವತಾರಗಳಲ್ಲೆಲ್ಲ ದೇವರು ಎಲ್ಲಾ ಕಡೆ ಇದ್ದಾನೆ ಎಂಬುದು ಗೊತ್ತಾಗ್ತಾ ಇಲ್ಲ, ಸ್ಪಷ್ಟ ಗೊತ್ತಾಗಲ್ಲ. ಹಾಗೆ ಇವ ಯಾರಿಗೂ ಇವನಿಗೆ ಅಪ್ಪ ಅಮ್ಮ ಇಲ್ಲ ಎಂಬುದು ಎಲ್ಲೂ ಗೊತ್ತಾಗ್ತಾ ಇಲ್ಲ. ಆದರೆ ಸ್ಪಷ್ಟ ಗೊತ್ತಾಗಿದ್ದೆಲ್ಲಿ ಅಂದರೆ ಕಂಬದಿಂದ ಹೊರಟು ಬಂದಾಗ ಇವನಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ. ಅದಕ್ಕೆ ವಾದಿರಾಜರು ಕರೀತಾರೆ ನರಸಿಂಹನನ್ನ, ಹೇಳ್ತಾರಲ್ಲ ದಶಾವತಾರ ಸ್ತುತಿ, ಸ್ತಂಭಾರ್ಭಕ ಸಹನ, ಹೌದಾ? ಸ್ತಂಭಾರ್ಭಕ, ಹೇ ಕಂಬದ ಕೂಸೆ ಬಾ ಅಂದ್ರು. ನಿನಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ನಿನಗೆ ಅಪ್ಪ ಅಮ್ಮ ಎರಡು ಕಂಬವೇ ಅಂದರೆ ನಿನಗೆ ನಿನಗೆ ಮಾಮೂಲು ಎಲ್ಲರಂತೆ ಹುಟ್ಟಿಲ್ಲ. ಅದನ್ನು ಜಗತ್ತಿಗೆ ತೋರಿಕೊಟ್ಟವ ಸ್ವಾಮಿ. ಅಷ್ಟೇ ಅಲ್ಲ, ಇನ್ನು ಸ್ಪಷ್ಟವಾಗಿ ಹೇಳುತ್ತಾರೆ ಆ ಭಗವಂತ ನಾನು ಎಲ್ಲ ಕಡೆ ಇದ್ದೇನೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚ ಆತ್ಮನಃ, ತಾನು ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನೆ ಎಂಬುದನ್ನು ಪ್ರೂಫ್ ತೋರಿಸಿಕೊಟ್ಟ. ನಾನು ಕಂಬದಿಂದ ಬಂದೆ, ಎಲ್ಲಾ ಕಡೆ ಬರಬಲ್ಲೆ, ಎಲ್ಲಾ ಕಡೆ ಇದ್ದೇನೆ ಎಂದು ತೋರಿಕೊಟ್ಟದ್ದು. ಹಾಗಾದರೆ ಈ ನರಸಿಂಹರೂಪ ಎಂಥದ್ದು ಅಂದರೆ ಭಕ್ತರಿಗೆ ಅಭಯ ಮೂಡಿಸುತ್ತೆ. ನಾವು ದೇವರನ್ನ ಹೊತ್ತುಕೊಂಡು ಹೋಗಬೇಕಾಗಿಲ್ಲ, ನಮ್ಮನ್ನೇ ಹೊತ್ತುಕೊಂಡು ಅವನು ಹೋಗ್ತಾ ಇದ್ದಾನೆ, ನಮ್ಮ ಸುತ್ತೇ ಇದ್ದಾನೆ, ಎಲ್ಲಿ ನೋಡಿದರೂ ಇದ್ದಾನೆ. ಅವನ ಮೇಲೆ ಕಾನ್ಸಂಟ್ರೇಷನ್ ಬರಲಿಕ್ಕೆ ಈ ಗುಡಿ ಬೇಕು. ಅದು ಬಂದ ಮೇಲೆ ಎಲ್ಲಾ ಕಡೆ ಅವನೇ ಕಾಣಿಸ್ತಾ ಇರ್ತಾನೆ. ಅಂತ ಪರಿಚಯ ಮಾಡಿಕೊಟ್ಟ ರೂಪ ನರಸಿಂಹ ರೂಪ. ಹಾಗೆ ಅಪರೂಪದ ಸಂದೇಶಗಳನ್ನು ಕೊಟ್ಟದ್ದು ನರಸಿಂಹ ರೂಪ. ಅದು ನೋಡಿದ್ರು ಈ ರೂಪವಾದರೆ ಜನಕ್ಕೆ ವಿಶೇಷವಾಗಿ ಬೇಗ ಹತ್ತಿರ ಆಗುತ್ತೆ ಅಂತ ಆ ನರಸಿಂಹನ ಸ್ತೋತ್ರ ಮಾಡಿದ್ರು ವಾಯುಸ್ತುತಿಯಲ್ಲಿ. ನಾವು ವಾಯುಸ್ತುತಿ ಪಾರಾಯಣ ಮಾಡೋ ಕಾಲಕ್ಕೆ ಇಷ್ಟೆಲ್ಲ ಅರ್ಥಗಳು ಚೂರಾದರೂ ಹೊಳೆಯುತ್ತಾ ಬಂದರೆ ಮನಸ್ಸು ಆ ನರಸಿಂಹನ ಮೇಲೆ ನಿಂತರೆ, ಆ ನಿಂತಾಗ ಈ ವಾಯುಸ್ತುತಿಯ ಆ ಶ್ಲೋಕವನ್ನು ಹೇಳ್ತಾ ಇದ್ದರೆ ಚುರಾದ್ರೂ ನರಸಿಂಹನ ಕಲ್ಪನೆ ಬಂದರೆ ಆನಂದ ಬೇರೆ ಆಗುತ್ತಲ್ವಾ? ಅದಲ್ಲದೆ ಬರೇ ಪಾಂಕಸ್ಮಾನ್ ಅಂತ ಇದ್ರೆ ಮನಸ್ಸೆಲ್ಲೋ ಕೂತಿರುತ್ತೆ. ಅವ್ರು ನೋಡಿದ್ರ, ಇವ್ರು ನೋಡಿದ್ರ, ಹಾಗೆ ಬಂದ್ರ, ಹೀಗೆ ಬಂದ, ಕಣ್ಣು ಓಡ್ತಾ ಇರುತ್ತೆ, ಮನಸ್ಸು ಓಡ್ತಾ ಇರುತ್ತೆ, ಬಾಯಿ ಮಾತ್ರ ಹೇಳ್ತಾ ಇರುತ್ತೆ. ಹಾಗಲ್ಲದೆ ಅರ್ಥ ಚಿಂತನೆ ಮಾಡಿದ್ರೆ ಆಗುತ್ತಲ್ವಾ? ಅದರಿಂದ ಪಾಂತು ಅಸ್ಮಾನ್, ನಮ್ಮನ್ನ ರಕ್ಷಣೆ ಮಾಡಲಿ ಆ ನೃಸಿಂಹದೇವರ ಪವಿತ್ರವಾದಂಥ ಹತ್ತು ಉಗುರು ನಮ್ಮನ್ನ ರಕ್ಷಣೆ ಮಾಡಲಿ. ಎಂಥದ್ದು ಪುರುಹೂತ ವೈರಿ ಅಂದರೆ ಪುರುಹೂತ ಅಂತ ಹೇಳಿದರೆ ಯಾರು? ವಿಶೇಷವಾಗಿ ಇಂದ್ರದೇವರು. ಯಾಕೆ ಅವರನ್ನ ಪುರುಹೂತ ಅಂದರೆ ಹೂತ ಅಂದರೆ ಆಹ್ವಾನ ಮಾಡಿ ಯಾರಿಗೆ ವಿಶೇಷವಾದ ಆಹುತಿಗಳನ್ನು ಕೊಡುತ್ತಾರೋ, ಯಾರಿಗೆ ವಿಶೇಷ ಆಹ್ವಾನ ಇದೆಯೋ, ಯಾರಿಗೆ ಎಲ್ಲರೂ ಕೂಡ ಕರೆದು ನನ್ನವ ನನ್ನವ ಇಷ್ಟೊತ್ತು ಹೇಳಿದ್ರಲ್ಲ, ಈ ಸಂಘ ಬರಲಿಕ್ಕೆ ಕಾರಣ ಯಾರು? ಯಾರ ಆಶೀರ್ವಾದ? ಸತ್ಯಾತ್ಮನ ಆಶೀರ್ವಾದ. ಹೌದು ತಾನೇ? ಈಗ ಇದ್ದಕ್ಕಿದ್ದಂತೆ ಸತ್ಯಾತ್ಮರು ಬಂದ್ರು ಅಂದುಕೊಳ್ಳಿ. ನಿಮ್ಮ ನೋಡ್ಲಿಕ್ಕೆ ನೀವು ಪಾರಾಯಣ ಮಾಡುವ ಕಾಲಕ್ಕೆ ಸಡನ್ ಆಗಿ ಬಂದ್ರು, ಏನಪ್ಪಾ ಅಂತ ಬಂದ ಕೂಡಲೇ ನೀವು ಹೀಗಿರ್ತೀರಾ? ಟೆನ್ಷನ್ ಶುರುವಾಗಲ್ಲ? ಸರ 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 ಓಡಿ ಕಾಲಿಗೆ ಬಿದ್ದು ಕರ್ಕೊಂಡು ಬಂದು ನಿಮಗೆ ಉಪಕಾರ ಮಾಡಿದ ಸತ್ಯಾತ್ಮರನ್ನು ನೋಡಿದರೇನೆ ಹಾಗಿದ್ದರೆ ಇನ್ನು ಭಗವಂತನ ಬಗ್ಗೆ ನಮಗೆ ಹೇಗಿರಬೇಕು ಅಲ್ವಾ? ಹಾಗಾದರೆ ಸತ್ಯಾತ್ಮರ ಬಗ್ಗೆ ಹಾಗಿದ್ರೆ ಸತ್ಯಾತ್ಮರು ಮೈ ಮರೆತು ಯಾರ ಮೇಲೆ ಭಕ್ತಿ ಮಾಡುತ್ತಾರೋ, ಸತ್ಯಾತ್ಮರ ಬಾಯಿಂದ ಸತತ ಸತತ ಯಾರ ಗ್ರಂಥಗಳ ಪ್ರವಚನ ನಡೆಯುತ್ತೋ ಅಂಥ ಜಯತೀರ್ಥರ ಮೂಲ ರೂಪ ಇಂದ್ರ. ಹೌದು, ಇಂದ್ರದೇವರು. ಅಂಥ ಇಂದ್ರದೇವರು ಹೇಗಿದ್ದಾರೆ ಅಂದರೆ ನೀವು ಹೇಗೆ ನಿಮ್ಮ ಗುರುಗಳನ್ನ ಬೇಕು ಏನು ಆನಂದದಿಂದ ಅವರು ಗುರುಗಳು ಬಂದ ಕೂಡ ಯಾಕಾದರೂ ಬಂತಪ್ಪ ಅಂತ ಕರೀತೀರಾ? ಇಲ್ಲಲ್ಲ, ಬಂದ್ರಲ್ಲ ಜನ್ಮ ಸಾರ್ಥಕ ಆಯಿತು ಅಂತ ಬೀಳ್ತೀರಾ, ಕಾಲಿಗೆ ಆನಂದ ಕರೀತೀರಾ, ಎಲ್ಲರೂ ಹೇಳ್ಕೊಡ್ತೀರಾ ನಮ್ಮ ಸ್ವಾಮಿಗಳು ಬಂದರು ಬಂದರು ಅಂತ. ಅವರನ್ನ ಕರೀಲಿಕ್ಕೂ ಅಷ್ಟು ಆನಂದ. ಹಾಗಾದರೆ ಇಡೀ ಜಗತ್ತು ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲ ಜಗತ್ತು ದೇವತೆಗಳ ಸಹಿತ ಯಾರನ್ನ ಕರೆಯಲಿಕ್ಕೆ ಹೀಗೆ ಆನಂದದಿಂದ ಮುಂದಾಗ್ತಾರೋ ಅಂಥ ವ್ಯಕ್ತಿ ಪುರುಹೂತ. ಯಾರು? ಇಂದ್ರ. ಅಂದ್ರೆ ಇಡೀ ಜಗತ್ತಿಗೆ ಒಳ್ಳೆಯದು ಮಾಡಬೇಕು ಅಂತ ತಪಿಸುವ ಏಕೈಕ ವ್ಯಕ್ತಿ ಅಂದ್ರೆ ಆ ಪುರುಹೂತ ಇಂದ್ರ. ಆ ಇಂದ್ರನ ಮೇಲೆ ದೇವರಿಗೆ ಬಹಳ ಇಷ್ಟ. ಯಾಕೆ ದೇವರಿಗೆ ಇಷ್ಟ ನೋಡಿ, ಇಡೀ ಭಾರತದಲ್ಲಿ ದೇವ ಯಾರಿಗೆ ಸಖ ಅಂತ ಕರೆಸಿಕೊಂಡ? ಅರ್ಜುನನ ಸಖ, ನಂತರ ಸುಧಾಮ. ಪ್ರಸಿದ್ಧಿ ಬಂದದ್ದು ಆಚಾರ್ಯ ಹೇಳ್ತಾರೆ ಪಾರ್ಥ ಸಖ ಅಂತ ದ್ವಾದಶ ಸ್ತೋತ್ರ ಪಟ್ಟ ಹೇಳ್ತಾರೆ. ಅಂದರೆ ಇಡೀ ಭಾರತದಲ್ಲಿ ಅರ್ಜುನನಿಗೆ ಸಖ ಅಂತ ಕರೆಸಿಕೊಂಡ. ಯಾಕೆ ಅಂತ ಹೇಳಿದರೆ ಈ ಇಂದ್ರದೇವರ ಮೇಲೆ ಅಪಾರವಾದ ಕರುಣ ಯಾರಿಗಿದೆ? ವಾಯುದೇವರಿಗಿದೆ. ವಾಯುದೇವರಿಗೆ ಇಂದ್ರದೇವರ ಮೇಲೆ ಇರುವಷ್ಟು ಅನುಗ್ರಹ. ಎಂಥ ಅನುಗ್ರಹ ಅಂದರೆ, ಯಾಕದು ಅಷ್ಟು ಅನುಗ್ರಹ ಅವರ ಮೇಲೆ? ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಸತತ ಬಯಸುವ ವ್ಯಕ್ತಿ. ಅದಕ್ಕಾಗಿ ಇಡೀ ಜಗತ್ತಿನಲ್ಲಿ ಯಾವ ವ್ಯಕ್ತಿಗೂ ತೊಂದರೆ ಆಗಬಾರದು ಸಜ್ಜನರಿಗೆ ಅಂತ 24 ಗಂಟೆ ಹೆಣಗುವಂತಹ ವ್ಯಕ್ತಿ ಯಾರು? ಇಂದ್ರದೇವರು. ಒಬ್ಬ ವ್ಯಕ್ತಿ ನಾವೇ ಏನು ಚೂರು ತೊಂದರೆಯಲ್ಲಿದ್ದರೆ ಯಾರಾದರೂ ಬಂದು ನಮಗೆ ಸಹಾಯ ಮಾಡ್ತಾರ ಅಂದುಕೊಳ್ಳಿ. ಯಾರಾದರೂ ಬಂದು ಸಹಾಯ ಮಾಡಿದ್ರೆ ಅಪ್ಪ ದೇವರೇ ಕಳಿಸಿದ್ರೆ ಅವರನ್ನ ಅಂತೀವ? ಹಾ, ಅಲ್ಲಿ ಅವರನ್ನು ಕರ್ಕೊಂಡು ಬಂದದ್ದು ಯಾರು ಅಂದರೆ ಅವರ ಮನಸ್ಸಲ್ಲಿ ನಿಂತ ಇಂದ್ರದೇವರೇ. ಇಂದ್ರದೇವರೇ ನಮಗೆ ಹತ್ತಿರ ಅವರನ್ನು ಕರ್ಕೊಂಡು ಬಂದು ಸಹಾಯ ಮಾಡಿಸ್ತಾರೆ. ಹಾಗಾದರೆ ಇಡೀ ಜಗತ್ತಿಗೆ ಉಪಕಾರ ಮಾಡುವ ಏಕೈಕ ವ್ಯಕ್ತಿ ಆ ಪದದಲ್ಲಿದ್ದುಕೊಂಡು ಎಸ್ ಹೀ ಇಸ್ ಫಿಟ್ ಫಾರ್ ದಿ ಪೋಸ್ಟ್, ಹೀ ಇಸ್ ಓನ್ಲಿ ದಿ ಪರ್ಸನ್. ಫಿಟ್ ಫಾರ್ ದ ಪೋಸ್ಟ್. ಯಾವುದಕ್ಕೆ? ಇಂದ್ರ ಪದಕ್ಕೆ. ಅಂಥ ಪದಕ್ಕೆ ಅಂತ ಕರೆಸಿಕೊಂಡ ಇಂದ್ರದೇವರೇನಿದ್ದಾರೆ ಅವರ ಮೇಲೆ ವಾಯುದೇವರಿಗೆ ಬಹಳ ಪ್ರೀತಿ. ಅದಕ್ಕೆ ಭೀಮಸೇನ ದೇವರಿಗೆ ಪ್ರಿಯರಾದವರು ಯಾರು? ಕೃಷ್ಣನಿಗೆ ಸಖ ಅರ್ಜುನ, ಭೀಮನಿಗೆ ಪ್ರಿಯ ಯಾರು ಅಂದ್ರೆ ಅರ್ಜುನ ಅಂತ ಹೇಳ್ತಾರೆ ಮಧ್ವರಾಯರ ತಮ್ಮಂದ್ರು. ವಿಷ್ಣುತೀರ್ಥರು ಬಂದ್ರು. ವಿಷ್ಣುತೀರ್ಥರು ಅವರು ಹುಟ್ಟಿದಾಗ ಸುಮಧ್ವಯುಧದಲ್ಲಿ ಹೇಳುತ್ತಾರೆ ಹೇಗೆ ಅಂತ ಹೇಳ್ತಾರೆ. ಭೀಮಸೇನನಿಗೆ ಪ್ರಿಯನಾದ ಅರ್ಜುನ ಹೇಗೆ ಬಂದನೋ, ಕೃಷ್ಣನಿಗೆ ತಮ್ಮನಾದ ಗದಹ ಅಥ ಶೌರೇರಿವ ಕರ್ಮಕತ್ ಪ್ರಿಯ, ಅಂದರೆ ರಾಮನಿಗೆ ಲಕ್ಷ್ಮಣನಂತೆ ಭೀಮನಿಗೆ ಅರ್ಜುನನಂತೆ ಬಂದ್ರು ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ವಿಶೇಷವಾಗಿರತಕ್ಕಂಥ ರೂಪ ಅರ್ಜುನ, ಅಂದರೆ ಇಂದ್ರ, ಅಂದರೆ ವಾಯುದೇವರಿಗೆ ಬಹಳ ಇಷ್ಟವಾದ. ಅದಕ್ಕೆ ನೋಡಿ, ಅವರು ಮಧ್ವರಾಯರಾಗಿ ಬಂದಾಗ ಎತ್ತಾಗಿ ಎದುರಲ್ಲೇ ಕೂಡಿಸಿಕೊಂಡು ವಿಶೇಷವಾದ ಪಾಠವನ್ನ ಮಾಡುವಾಗ ಆ ಎತ್ತನ್ನೇ ನೋಡಿ ಮಾಡತಾ ಇದ್ರು. ಎಲ್ಲಾ ಶಿಷ್ಯರು ಕೇಳಿದ್ರಂತೆ, ಅದು ಯಾಕೆ ಎತ್ತನ್ನೇ ನೋಡಿ ಮಾಡತಾ ಇದ್ದೀರಿ ಅಂತ ಕೇಳಿದರೆ, ವ್ಯಾಖ್ಯಾಸಕ್ತಿಯದ ಏಷ ಗೋರಾಟ್, ಈ ಗೋರಾಟ್ ಅಂದ್ರೆ ಈ ವೃಷಭ ಏನಿದೆ ವ್ಯಾಖ್ಯಾಸತಿ, ಚೆನ್ನಾಗಿ ನನ್ನ ಗ್ರಂಥಗಳಿಗೆ ಮುಂದೆ ವ್ಯಾಖ್ಯಾನ ಮಾಡುತ್ತಾನೆ, ಅದಕ್ಕೆ ಅವನ ತಲೆಯಲ್ಲಿ ತುಂಬತಾ ಇದ್ದೇನೆ ಅಂತ ಉತ್ತರ ಕೊಟ್ರು. ಅಂಥ ಇಂದ್ರದೇವರು, ಅಂಥ ಇಂದ್ರದೇವರಿಗೆ ಅವರ ಮೇಲೆ ವಾಯುದೇವರ ಪೂರ್ಣಾನುಗ್ರಹ ಇರೋದರಿಂದ ಅವರ ಮೇಲೆ ಪೂರ್ಣಾನುಗ್ರಹ ನರಸಿಂಹದೇವರಿಗಿದೆ. ಅಂಥ ಇಂದ್ರದೇವರಿಗೆ ಯಾರಾದರೂ ತೊಂದರೆ ಕೊಟ್ರೆ ಸುಮ್ಮನೆ ಇರ್ತಾರ? ನರಸಿಂಹದೇವರು ಹತಹಾಗ್ಬಿಡ್ತಾರೆ. ಅದಕ್ಕೆ ಹೇಳಿದ್ರು ಎಂಥವರನ್ನ ಸಂಹಾರ ಮಾಡುತ್ತಾರೆ ಅಂದ್ರೆ, ಬರೇ ದೈತ್ಯರನ್ನು ಸಂಹಾರ ಮಾಡಿದ ಅಂತ ಹೇಳಲಿಲ್ಲ. ಏನ್ ಹೇಳಿದ್ರು? ಪುರುಹೂತ ವೈರಿ. ಪುರುಹೂತ ಅಂದರೆ ಎಲ್ಲಾ ಜನಗಳು ನಮಗೆ ಉಪಕಾರ ಮಾಡುತ್ತಾರೆ ಉಪಕಾರ ಮಾಡುತ್ತಾರೆ ಅಂತ ಕರೆದು ಕರೆದು ಯಾರನ್ನ ಆದರ ಮಾಡುತ್ತಾರೋ ಅಂಥ ಇಂದ್ರದೇವರಿಗೆ ವೈರಿಗಳಾಗಿದ್ದಾರೆ ಯಾರು? ಶತ್ರುಗಳು, ದೈತ್ಯರಿದ್ದಾರೆ. ಅವರನ್ನ ಸಂಹಾರ ಮಾಡುವಂಥ ಆ ನರಸಿಂಹದೇವರ ಪವಿತ್ರವಾದ ಉಗುರುಗಳನ್ನು ನಾನು ಚಿಂತನೆ ಮಾಡುತ್ತೇನೆ. ಇನ್ನ ಆ ವೈರಿಗಳ ಲಕ್ಷಣ ಹೇಳುತ್ತಾರೆ, ಬಲವತ್ ಮಾತಂಗ ಮಾದ್ಯತ್ ಘಟ ಹೇಳುತ್ತಾರೆ. ಅವೆಲ್ಲ ಹೇಗಿದ್ದಾರೆ? ಆನೆಗಳಂತಿದ್ದಾರೆ. ಆನೆ ನೋಡಿ, ಅದರ ಲಕ್ಷಣವೇ ಬೇರೆ ಬೇರೆ ಬೇರೆ. ಮೊದಲು ಆನೆ ಸ್ತಬ್ಧ, ಇದ್ದ ಕಡೆಯೇ ಬಿದ್ದಿರುತ್ತೆ. ಮಿಕ್ಕ ಪ್ರಾಣಿಗಳು ಹಾಗಲ್ಲ, ಅದಕ್ಕೆ ಉಸಿರಾಟದ ವೇಗ ಜಾಸ್ತಿ. ಸಿಂಹ, ಹುಲಿ ಮೊದಲಾದಕ್ಕೆ ಉಸಿರಾಟ ಬೇಗ 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 ಆಗ್ತಾ ಇರುತ್ತೆ. ಯಾವುದಕ್ಕೆ ಉಸಿರಾಟ ಬೇಗ ಬೇಗ ಆಗುತ್ತೆ ಅದಕ್ಕೆ ಪೀಸ್ ಆಫ್ ಮೈಂಡ್ ಇರಲ್ಲ. ಏನಾಗುತ್ತೆ? ಸರಸರ ಸರಸರ ಓಡ್ತಾ ಇರುತ್ತೆ. ಹುಲಿಯನ್ನ ಕಟ್ಟಿ ಹಾಕಿ ಒಂದು ಕಡೆಗೆ, ಏನ್ ಮಾಡ್ತಾ ಇರುತ್ತೆ? ಆ ಬೋನಲ್ಲೇ ತಿರುಗಾಡ್ತಾ ಇರುತ್ತೆ. ಆದರೆ ಈ ಆನೆ ಹಾಗಲ್ಲ, ಇದ್ದ ಕಡೆಯೇ ಇರುತ್ತೆ. ಸ್ತಬ್ಧ ಜನ್ಮ, ಬುದ್ಧಿ ಸ್ತಬ್ಧ, ನೆನಪೇ ಇರಲ್ಲ. ಇನ್ನೊಂದು, ತನಗ ಗೊತ್ತಿಲ್ಲ, ನೆನಪು ಇಲ್ಲ, ಮದವೂ ಬರುತ್ತೆ ತಲೆಯಲ್ಲಿ. ಮದ ವಿಶೇಷವಾಗಿ ಸೇರಿ, ಮದ ಸೇರುವುದು ತಲೆಯಲ್ಲಿ, ಮದ ಸೇರಿ ಆ ಮದ ಜಲ ಸ್ರವಿಸ್ತಾ ಇರುತ್ತೆ. ಅಂಥ ಮದ ಏರಿದ ಆನೆ ಹೇಗಿರುತ್ತೆ ಅಂದ್ರೆ, ತನಗೂ ಗೊತ್ತಿಲ್ಲ, ಇನ್ನೊಬ್ಬರದ್ದು ಕೇಳಲ್ಲ, ಖುಷಿ ಬಂದಂತೆ ಮಾಡಿಬಿಡುತ್ತೆ. ಎಲ್ಲರನ್ನ ಕಾರುಗಳು ತುಳಿಯುತ್ತೆ. ಎಲ್ಲ ಕಡೆ ಉತ್ಸವದಲ್ಲಿ ಆನೆಯನ್ನು ಬಳಸಿದಾಗ ಈ ಪಟಾಕಿ ಬಿಟ್ಟರೆ ಹೆದರ್ಕೊಂಡ್ಬಿಟ್ಟು ಎಲ್ಲರನ್ನ ತುಳಿದು ಚಟ್ನಿ ಮಾಡಿದ್ದು ಉಂಟು. ಹೌದಾ? ಉತ್ಸವಗಳು ನಡೆದಾಗ ಮೇಲಿದ್ದವರ ಕಳಗ ಹಾಕಿ ಹೋದದ್ದು ಉಂಟು. ಅಂಥ ಕಾಲಕ್ಕೆ ಈ ಆನೆಗೆ ಮದಿಸಿದಾಗ ಹೇಳ್ತಾರೆ, ಗಜೇಂದ್ರ ಮೋಕ್ಷ ಘಟ್ಟ ಕೇಳಿದೀರಾ? ಅದರಲ್ಲಿ ಹೇಳ್ತಾರೆ ಆ ಆನೆ ಎಂಥದ್ದು ಅಂದ್ರೆ, ಆ ಆನೆ ಬರುವಾಗ ಅದರ ಕುಂಭದ ಅಂದ್ರೆ ತಲೆಯ ಮೇಲಿಂದ ಮದ ಜಲ ಕಳಗೆ ಸುರಿತಾ ಇದ್ದರೆ ವಾಸನೆ ಬರ್ತಾ ಇರುತ್ತೆ ಮಿಕ್ಕ ಪ್ರಾಣಿಗಳಿಗೆ. ಆ ವಾಸನೆಯನ್ನ ಆಘ್ರಾಣ ಮಾಡಿದ ಸಿಂಹಗಳು ಓಡಿ ಹೋಗ್ತಾ ಇತ್ತಂತೆ. ಯದ್ಯಪಿ ಸಿಂಹ ಸಿಂಹ ಸ್ವಪ್ನ ಅಂತ, ಆನೆಗೆ ಸ್ವಪ್ನದಲ್ಲೂ ಸಿಂಹವನ್ನು ಕಂಡ್ರೆ ಹೆದರಿಕೆ. ಅಂತಹದ್ದು ಆ ಆನೆಯನ್ನು ಕಂಡರೆ ಅದರ ಮದ ಜಲದ ವಾಸನೆ ಬಂದರೆ ಸಾಕು, ಸಿಂಹಗಳು ಓಡಿ ಹೋಗ್ತಾ ಇತ್ತು ಅಂಥ ಆನೆ ಅಂದ್ರು ಈ ಅದ್ವೈತಿಗಳು. ಅಥವಾ ಇಂದ್ರದೇವರ ಶತ್ರುಗಳಾಗಿರತಕ್ಕಂಥ ದೈತ್ಯರು ಬಂದಿದ್ದಾರಲ್ಲ, ಅವರು ಹೇಗಿದ್ದಾರೆ ಅಂದ್ರೆ ಮದಿಸಿದ ಆನೆಗಳು. ಏನು ಮದ ಅವರಿಗೆ ಅಂತ ಹೇಳಿದರೆ ವರಬಲ, ನಾನಾ ವರಬಳಗಳ ಮದ. ಅಥವಾ ಅವರು ಅಧ್ಯಯನ ಮಾಡಿದಂಥ ಅದ್ವೈತಿಗಳು ಅಂತ ತಗೊಂಡಾಗ ನಾನಾ ಶಾಸ್ತ್ರಗಳ ಮದ, ತರ್ಕ ವ್ಯಾಕರಣ ಮೀಮಾಂಸ ಎಲ್ಲ ಅಧ್ಯಯನ ಮಾಡಿರ್ತಾರೆ. ಆ ಮದ ತುಂಬಿ ಹೋಗಿರುತ್ತೆ, ನಮ್ಮನ್ನ ಯಾರು ಗೆಲ್ಲುವವರಿಲ್ಲ ಅಂತ. ಅದರಿಂದ ಏನು ಮಾಡುತ್ತಾರವರು ಅಂದ್ರೆ ಸಾಕ್ಷಾತ್ತಾಗಿ ಎಲ್ಲರ ತಲೆ ಕೆಡಿಸ್ತಾ ಬರ್ತಾರೆ. ದೃಷ್ಟಾಂತ ಮಣಿದ್ರಾವಿಡ, ಹೌದಾ? ಒಳ್ಳೆ ವಾದಕ್ಕೆಲ್ಲ ಬರ್ದು ಹಿಂಗೆಲ್ಲ ಗೊತ್ತಿರುತ್ತೆ. ತುಂಬಾ ವಾದಕ್ಕೆ ಬರ್ತಾರೆ, ತುಂಬಾ ಓದಿಕೊಂಡಿದ್ದಾರೆ, ಎಂಥ ವಿದ್ಯೆ ಇದೆ, ಎಂಥ ತರ್ಕದ ಪಾಂಡಿತ್ಯ, ಮೀಮಾಂಸ ಎಲ್ಲದರಲ್ಲೂ ಅಪರೂಪ ಇದೆ. ನೋಡಿ ಹಣೆಬರ, ಇಷ್ಟೆಲ್ಲ ವಿದ್ಯೆ ಇದ್ರೂ ಹರಿ ಸರ್ವೋತ್ತಮ ಎಂಬ ಜ್ಞಾನವೇ ಬರಲಿಲ್ಲ. ಮತ್ತವೆಲ್ಲ ಏನು ಮಾಡ್ಬೇಕು ತಗೊಂಡು? ಡಿಸ್ಕಾರ್ಡೆಡ್ ಅಲ್ವಾ? ಅವರನ್ನೇ ಆನೆಗೆ ಹೋಲಿಸ್ತಾ ಇದ್ದಾರೆ. ಅಂಥ ಅದ್ವೈತಿಗಳನ್ನೆಲ್ಲ ಕೂಡ ಅಥವಾ ದೈತ್ಯರು ಮದಿಸಿ ಇಂದ್ರದೇವರಿಗೆ ತೊಂದರೆ ಕೊಡ್ಲಿಕ್ಕೆ ಬಂದ್ರಂತೆ. ಇಂದ್ರದೇವರಿಗೆ ತೊಂದರೆ ಅಂದ್ರೆ ಏನು ಅಂತ ಮತ್ತೂ ಅದನ್ನು ಡಿಫೈನ್ ಮಾಡುತ್ತಾರೆ. ಏನದು ಅಂದ್ರೆ, ಇಂದ್ರದೇವರಿಗೆ ಸಾಕ್ಷಾತ್ತಾಗಿ ಚೂರಿ ಹಾಕ್ಲಿಕ್ಕೆ ಬರುವುದಲ್ಲಂತೆ, ಈ ಲೋಕದಲ್ಲಿರುವ ಸಜ್ಜನರಿಗೆ ತೊಂದರೆ ಕೊಟ್ರೆ ಅದು ಇಂದ್ರದೇವರಿಗೆ ಬಹಳ ನೋವಾಗುತ್ತಂತೆ. ನೋಡಿ, ತಂದೆ ತಾಯಿಗಳನ್ನ ಯಾರಾದರೂ ಬಂದು ಬೈದರೆ ಅವರಿಗೆ ಅಷ್ಟು ನೋವಿರಲ್ಲ, ಡೈರೆಕ್ಟ್ ಆಗಿ ಅಂತಾನೆ ಹೋಗ್ತಾರೆ. ಚಿಕ್ಕ ಮಕ್ಕಳಿದ್ರೆ ಅವರನ್ನ ಯಾರಾದರೂ ಹೊಡಿಲಿಕ್ಕೆ ಬಂದ್ರೆ ಅವರಿಗೆ ಬರುವ ಸಿಟ್ಟು ಬೇರೆ, ಅವರನ್ನೇ ಬೈದರೆ ಬಂದಾಗ ಬರುವ ಸಿಟ್ಟು ಬೇರೆ. ಬಹಳ ಡಿಫರೆನ್ಸ್ ಇರುತ್ತಲ್ಲ. ಅದೇ ತರ ಇಡೀ ಜಗತ್ತಿನಲ್ಲಿ ಸಜ್ಜನರಿಗೆ ದೈತ್ಯರು ತೊಂದರೆ ಕೊಟ್ರೆ ಅದಕ್ಕೆ ಬಹಳ ನೋವಾಗುತ್ತೆ, ಅದು ಅವ್ರಿಗೆ ಗೊತ್ತು. ಅದಕ್ಕೆ ಏನು ಮಾಡಿದರು? ಡೈರೆಕ್ಟ್ ಆಗಿ ಅವ್ರನ್ನ ಅಟ್ಯಾಕ್ ಮಾಡದೆ ನಮ್ಮನ್ನ ಅಟ್ಯಾಕ್ ಮಾಡಿದ್ರು ಎಲ್ಲರೂ ಕೂಡ, ಈ ಶಾಸ್ತ್ರವನ್ನ ಕದಡಿ ಹಾಕಿ. ಅಂತಹ ಕಾಲಕ್ಕೆ ಇಂದ್ರದೇವರಿಗೆ ಬಹಳ ನೋವಾಯಿತು. ಸ್ವಾಮಿ, ಈ ಮಕ್ಕಳೆಲ್ಲ ಒದ್ದಾಡ್ತಾ ಇದ್ದಾರಯ್ಯ ಅಂತ ಪ್ರಾರ್ಥನೆ ಮಾಡಿದಾಗ ನರಸಿಂಹ ಬಂದ, ಆ ಹಿರಣ್ಯಕಶಿಪುವನ್ನ ಅದ್ವೈತಿಗಳನ್ನ ಸಂಹಾರ ಮಾಡಿದ, ಮಧ್ವರಾಯರಲ್ಲಿ ನಿಂತು ಪೂರ್ಣವಾಗಿ ಸಂಹಾರ ಮಾಡಿಸಿದ. ಅಂತ ನರಸಿಂಹದೇವರ ಪವಿತ್ರವಾಗಿರತಕ್ಕಂಥ ಆ ಹತ್ತು ಉಗುರುಗಳನ್ನ ನಾನು ಸ್ಮರಣೆ ಮಾಡುತ್ತೇನೆ. ಹೇಳ್ತಾರೆ, ಮಾಧ್ಯದ್ಘಟ ಕುಂಭ ಉಚ್ಚ ಅದ್ರಿ ವಿಪಾಟನ ಅಧಿಕ ಪಾಟು. ಅವರ ಆ ಕುಂಭಸ್ಥಳ ಹೇಗಿದೆ ಅಂದ್ರೆ ಬೆಟ್ಟದಂತೆ ಇದೆ. ಆ ಬೆಟ್ಟದಂತೆ ಇರುವ ಆ ಆನೆಗಳ ಮದಿಸಿದ ಶತ್ರುಗಳ ಕುಂಭಸ್ಥಳವನ್ನ ವಿಪಾಟನ ಅಧಿಕ ಪಾಟು ಪ್ರತ್ಯೇಕ ವಜ್ರಾಯುತಾಹ, ಇಂದ್ರದೇವರ ವಜ್ರಾಯುಧದ ಪರಿಚಯ ಮಾಡಿಕೊಡ್ತಾರೆ. ಬೆಟ್ಟ ಇದೆ, ದೊಡ್ಡ ಬೆಟ್ಟ. ಎಂಥ ಬೆಟ್ಟ? ಯಾವುದು? ನಮ್ಮ ಹಿಮಾಲಯ ಬೆಟ್ಟ. ಬದರಿ ಹೋಗಿದ್ದೀರಾ? ಎಂಥ ದೊಡ್ಡ ಬೆಟ್ಟ. ಅಂಥ ಬೆಟ್ಟ ಯಾವುದಾದ್ರೂ ಇದ್ರೆ ಅದರ ಮೇಲೆ ಸುಮ್ಮನೆ ಇಂದ್ರದೇವರು ವಜ್ರಾಯುಧ ಕ್ಯಾಶುವಲ್ ಆಗಿ ಸುಮ್ಮನೆ ಹಂಗ ಹಾಕಿದ್ರೆ ಸಾಕಂತೆ, ಆ ಬೆಟ್ಟ ಮಾರನೇ ಕ್ಷಣ ಕಾಣಿಸಲ್ಲ, ನೆಲ ಸಮಾನ ಆಗಿರುತ್ತೆ. ಹಾಗೆ ನಿಮಗೆ ಎಕ್ಸಾಂಪಲ್ ಯಾವ್ದು ಕೊಡಬೇಕು? ಹಿಂದಿನ ದಿವಸ ಮಸೀದಿತ್ತು, ಹಿಂದಿನ ದಿವಸ ದೊಡ್ಡ ಮಸೀದಿತ್ತು, ಎಲ್ಲರೂ ಸೇರಿದ್ರು. ಮಾರನೇ ದಿನ ರಾಮ ಜನ್ಮಭೂಮಿಯಲ್ಲಿ ಮಾರನೇ ದಿನ ಅಲ್ಲಿ ಮಸೀದೊಂದಿತ್ತ ಅಂತ ಕುರುಹಿ ಇರಲ್ಲ, ಎಲ್ಲ ನೆಲಸಮ ಮಾಡಿಬಿಟ್ಟಿದ್ರಲ್ಲ ಆ ತರ. ಇಂದ್ರದೇವರ ವಜ್ರಾಯುಧ ಬಿದ್ದರೆ ಪರ್ವತ ಪುಡಿ ಪುಡಿ ಆಗಿಬಿಡುತ್ತೆ. ಹಾಗೆ ಈ ನರಸಿಂಹದೇವರ ಉಗುರೆಂತಾದ್ದಯ್ಯ ಅಂದರೆ ಈ ಶತ್ರುಗಳ ಮದಿಸಿದಂತಹ ಶತ್ರುಗಳ ಕುಂಭಸ್ಥಳವನ್ನ ಪುಡಿ ಪುಡಿ ಮಾಡುವಂತಹ ಆ ನರಸಿಂಹದೇವರ ಉಗುರು, ಕೋರುಗುರು ನಮ್ಮನ್ನ ರಕ್ಷಣೆ ಮಾಡಲಿ. ಅಂದರೆ ಆ ನರಸಿಂಹನೇ ಹತ್ತು ರೂಪದಿಂದ ಹತ್ತು ದಿಕ್ಕಲ್ಲಿ ನಿಂತು ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಅಪರೂಪದ ಸಂದೇಶವನ್ನ ಜಗತ್ತಿಗೆ ನಮ್ಮ ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ಇದು ನೆನೆಸಿಕೊಂಡ್ರೆ ಈಗ ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಜದ್ಘಟ ಅಂತ ಹೇಳಿದಾಗ ಬರೇ ಹೋಗಲ್ಲ. ಸ್ವಲ್ಪ ನರಸಿಂಹದೇವರು ಆ ಉಗುರು ಕಲ್ಪನೆ, ಆ ಉಗುರು ಹೀಗೆ ಮಾಡಿತ್ತು, ಅದು ನೆನೆಸಿದರೆ ನಮ್ಮ ತೊಂದರೆಗಳು, ತೊಂದರೆಗಳು ಯಾರೂ ಕೊಡಲ್ಲ, ಆ ದೈತ್ಯರೇ ಇಲ್ಲಿ ಬರ್ತಾರೆ, ಸೇಮ್ ಪಾರ್ಟಿ ಅವರೇ ಬರ್ತಾರೆ, ನಾನಾ ತೊಂದರೆ ಕೊಡ್ತಾರೆ. ಯಾಕೆ? ನಾವು ಸ್ವಲ್ಪ ದೇವರು ಸೇವಾ ಮಾಡ್ಲಿಕ್ಕೆ ಹೋಗ್ತೀವಲ್ಲ, ನಮಗೆ ತೊಂದರೆ ಕೊಡ್ತಾರೆ. ಅಂಥ ತೊಂದರೆಗಳನ್ನ ಭೀಕರವಾಗಿ ನಾಶ ಮಾಡುವ ನರಸಿಂಹದೇವರು ಆ ಸ್ತೋತ್ರವನ್ನ, ವಾಯುದೇವರು ಮಾಡಿದ್ದನ್ನ, ಮಧ್ವರಾಯರು ಮಾಡಿದ್ದನ್ನ ನಾವು ಚಿಂತನೆ ಮಾಡುವ ಕಾಲಕ್ಕೆ ನರಸಿಂಹನ ಚಿಂತನೆ ಮಾಡಿ ಮಾಡಿದರೆ ನಮ್ಮ ಮನೆಯಲ್ಲಿರುವ ಎಲ್ಲಾ ತೊಂದರೆಗಳು ನಾಶ ಆಗಿಬಿಡುತ್ತೆ, ಮನಃಶಾಂತಿ ಸಿಗುತ್ತೆ. ಅಂತಹ ವಾಯುಸ್ತುತಿ ನಿಮ್ಮ ಕೈಯಲ್ಲಿದೆ, ಅಪರೂಪದಿದೆ. ನಾನು ಬರೀ ಒಂದು ಶ್ಲೋಕದ ಅರ್ಧ ಮಾತ್ರ ಹೇಳಿದೆ, ಇಷ್ಟು ಹೊತ್ತು ತಗೊಂಡು ತಲೆಗೆ ಬರಬೇಕು ಅಂಥೇಳಿ. ಇಡೀ ವಾಯುಸ್ತುತಿ ಹೇಳಬೇಕಾದ್ರೆ ಒಂದೊಂದು ಶಬ್ದ ಒಂದೊಂದು ಶಬ್ದ ನೋಡುತ್ತಾ ಬಂದರೆ, ಆ ವಾಯುದೇವರ ನೋಡುತ್ತೀರಾ? ನರಸಿಂಹದೇವರ ಚೂರು ಪರಿಚಯ ಆಯಿತು. ಇನ್ನು ಈ ವಾಯುದೇವರ ಪರಿಚಯ ಹೇಗಿದೆ ಅಂದ್ರೆ, ಆ ದೇವರ ಡಿಟ್ಟೋ ಪ್ರಿಂಟ್ ಅಲ್ವಾ, ಪ್ರತಿಬಿಂಬ. ಅವರು ಬಿಂಬ ನರಸಿಂಹ. ನರಸಿಂಹನ ಪ್ರತಿಬಿಂಬ ಯಾರು? ಭೀಮಸೇನ. ಅವರೇನು ಮಾಡಿದ್ರು? ದುಶ್ಯಾಸನನ್ನ ಸೀಳೇ ಬಿಟ್ರು. ಇಡೀ 11 ಅಕ್ಷೌಹಿಣಿ ಸೈನ್ಯ ಕೌರವರದ್ದು, 7 ಅಕ್ಷೌಹಿಣಿ ಸೈನ್ಯ ಪಾಂಡವರದ್ದು. ಎಲ್ಲರೂ ಕೂಡ ಎಂಥವರು ಅಂದ್ರೆ ಈ ಕರೋಡಾ ಗ್ಯಾಂಗ್ ಅಂತ ನೀವು ಹಡಿತೀರಲ್ಲ, ಕರಡು ಕಟ್ಟಿದಂಥ ಅಂಥ ಯುದ್ಧದಲ್ಲಿ ಒಚ್ಚೂರು ಕನಿಕರ ಇರಲ್ಲ, ಕತ್ತರಿಸಿ ಹಾಕ್ಬಿಡುತ್ತಾರೆ. ಅಂಥ ವ್ಯಕ್ತಿಗಳೇ ಅಂದ್ರೆ ಯುದ್ಧದಲ್ಲಿ ಬಳಗಿದಂಥ ವ್ಯಕ್ತಿಗಳು, ಚೂರು ಮೆರ್ಸಿ ಇರಲ್ಲ, ಮೆರ್ಸಿಲೆಸ್ ಕಿಲ್ಲರ್ಸ್ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲರೂ ಸಿದ್ಧರಾಗಿದ್ದಾರೆ. ಅಂಥವರೆಲ್ಲ ಹೆದರಿ ನಡಕತಾ ಓಡದ್ರಂತೆ. ಭೀಮಸೇನ ದೇವರು ದುಶ್ಯಾಸನನ್ನ ಕೊಂದ ರೀತಿಯನ್ನು ನೋಡಿ, ಒಂದು ಕಡೆ ದುಶ್ಯಾಸನ ಬಿದ್ದಿದ್ದಾನೆ, ಅವನ ಬಿದ್ದವನನ್ನ ಕಾಲಿಂದ ಒತ್ತಿ ಹಿಡಿದಿದ್ದಾರೆ, ಎಲ್ಲರೂ ನೋಡುತ್ತಾ ಇದ್ದಾರೆ. ಆ ದುಶ್ಯಾಸನ ಎಂಥವ? ಇವರೆಲ್ಲರಿಗೂ ಅಪ್ಪನಂಥವ. ಅವರೆಲ್ಲರನ್ನ ಒಂದು ಕೈಲಿ ಕಳಗ ಹಾಕ್ತಾ ಇದ್ದ ಆ ಸೈನಿಕರನ್ನ, ಎಂಥ ಯೋಧರನ್ನ. ಅಂಥ ದುಶ್ಯಾಸನನ್ನ ಕಾಲಲ್ಲಿ ಒತ್ತಿ ಹಿಡಿದು ಅವನ ಎದೆ ಸೀಳಿ ಆ ರಕ್ತವನ್ನ ಕುಡಿತಾ ಇದ್ರೆ ಹೇಗೆ ನರಸಿಂಹ ಆ ಹಿರಣ್ಯಕಶಿಪುವನ್ನ ಸೀಳಿದಾಗ ಮುಖದ ಮೇಲೆ ರಕ್ತ ಚೆಲ್ಲಿ ಭೀಕರವಾಗಿ ಕಾಣಿಸಿದನು, ಅದೇ ಥರ ಭೀಮಸೇನ ದೇವರು ಇದ್ದರು. ಅವಾಗ ಆ ಸೀಳುವ ಕಾಲಕ್ಕೆ ಅದನ್ನೇ ಯಜ್ಞ ಅಂತ ದೇವರಿಗೆ ಕೊಡತಾ ವಾಯುದೇವರು ಮಧ್ವರಾದರು. ಅವರೇ ಭೀಮಸೇನ ದೇವರಾಗಿ ಹೇಳಿದ ಸೂಕ್ತ ಯಾವುದು ಅಂತ ಹೇಳಿದರೆ ಮನ್ಯು ಸೂಕ್ತ. ಇವತ್ತೇನು ಹೋಮ ಆಯಿತಲ್ಲ, ಆ ಸೂಕ್ತ ಭೀಮಸೇನ ದೇವರು ಆ ದುಶ್ಯಾಸನ ಸಂಹಾರ ಮಾಡುವ ಕಾಲಕ್ಕೆ ಮಾಡಿದ್ದು. ಇದೆಲ್ಲ ಯಾರಿಗೆ? ತ್ರಿವಿಕ್ರಮ ಪಂಡಿತರಿಗೆ. ಕಣ್ಣಿಗೆ ಕಟ್ಟಿದಂತೆ ಎಲ್ಲಾ ದೃಶ್ಯಗಳು ಕಾಣಿಸ್ತಾ ಇವೆ, ಅದನ್ನ ಮೈ ಮರೆತು ವರ್ಣನೆ ಮಾಡ್ತಾ ಬಂದಿದ್ದಾರೆ. ನಾವು ಈ ಸ್ತೋತ್ರ ಹೇಳುವಾಗ ಎಲ್ಲಿರಬೇಕು ಅಂದ್ರೆ ಟ್ರಾನ್ಸ್ ಅಲ್ಲಿ ಹೋಗ್ಬಿಡ್ಬೇಕು, ಇಲ್ಲಿರಬಾರದು. ನಾವು ತ್ರಿವಿಕ್ರಮ ಪಂಡಿತರ ಜೊತೆಗೆ ವಾಯುದೇವರ ಚಿತ್ರಣೆ ಟ್ರಾನ್ಸ್ ಅಲ್ಲಿ ನಾವು ಹೋಗಿ ಹೇಳುತ್ತಾ ಬಂದ್ರೆ ಅವಾಗ ನಮಗೂ ಒಳ್ಳೆ ಎಫೆಕ್ಟ್ ಬರುತ್ತೆ. ನಾವು ಇಲ್ಲಿರ್ತೇವೆ, ನಮ್ ಟ್ರಾನ್ಸ್ ಎಲ್ಲ ಎಲ್ಲೋ ಮಾರ್ಕೆಟ್ ಅಲ್ಲಿ ಕೂತಿರುತ್ತೆ, ಅರ್ಥ ಗೊತ್ತಿರಲ್ಲ, ವಾಯುಸ್ತುತಿ ಹೇಳಿದ್ರೆ ಏನು ಫಲ ಬರುತ್ತೆ? ಆದ ಕಾರಣ ನೀವೆಲ್ಲ ಒಳ್ಳೆ ಯೋಗ್ಯರು, ಸಾತ್ವಿಕರು, ಒಳ್ಳೆ ಸಾಧನೆ ಮಾಡಬೇಕು ಅಂತ ಬಂದಿದ್ದೀರಾ. ನೋಡಿ, ಎಲ್ಲರೂ ಆ ಸಂಡೇ ಸಿಗೋದೇ ಬಹಳ ಅಪರೂಪ ನಿಮಗೆ, ಹೌದಾ? ಇಡೀ ವಾರ ದುಡಿದು ಸುಸ್ತಾಗಿರ್ತೀರ, ಬರೋದೇ ರಾತ್ರಿ 10:00 or 11:00 ಬರ್ತೀರ, ಬಿದ್ರೆ ಸಾಕು ಅಂತಿರುತ್ತೆ. ಆ ಒಂದು ಸಂಡೇ ಅಂತ ಹೇಳಿದ್ರೆ ಏಳೋದೇ ಬಹಳ ಜನ 11:00, ಹೌದಾ? ಯಾರು ಬೆಳಿಗ್ಗೆ ಏಳೋ ಸಂಪ್ರದಾಯ ಇಟ್ಕೊಂಡಿರಲ್ಲ, ಯಾಕೆ? ಬಹಳ ಸುಸ್ತಾಗಿರುತ್ತೆ, ಅವತ್ತೇ ಎಂಜಾಯ್ಮೆಂಟ್ ಅಲ್ಲ, ಒಂದು ದಿವಸದಲ್ಲಿ ಮಾಡಬೇಕು ಅಂತ ಪ್ರಯತ್ನ. ಅಂಥವರಿಗೆ ಬೆಳಿಗ್ಗೆದ್ದು ಇಲ್ಲೋ ಎಲ್ಲಿಗೋ ಬಂದು ವಾಯುಸುದ್ದಿ ಹೇಳಬೇಕಂದ್ರೆ ಎಷ್ಟು ಫಜೀತೀರಿ ಅಪ್ಪ, ಸಾಕು ಅಂತಾರೆ. ಅಂತಹದ್ದು 4 ವರ್ಷಗಳಿಂದ ನೀವೆಲ್ಲ ಮಾಡುತ್ತಾ ಬಂದಿದ್ದೀರಿ ಅಂದ್ರೆ ನೀವು ಸಾತ್ವಿಕರು, ಯೋಗ್ಯರು, ಗುರುಗಳ ಕರುಣೆ ಪಡೆದವರು ಎಂಬುದರಲ್ಲಿ ಸಂಶಯ ಇಲ್ಲ. ಚೂರು ಅರ್ಥ ಚಿಂತನೆಯನ್ನು ಬೆಳೆಸಿಕೊಂಡ್ರೆ, ಜೊತೆಗೆ ನೋಡಿ ಇಂಥ ಜನ್ಮ, ಈ ಜನ್ಮ ಹೇಗ್ ಬಂದಿದ್ದು ಗೊತ್ತಾ? ಹೇಳ್ತಾರೆ ತುಂಬಾ ಕೋಟಿ ಕೋಟಿ ಜನ್ಮಗಳು ಕಳೆದರೆ ಬಂದದ್ದು. ಯಾವ ಜನ್ಮಗಳು ಅಂದ್ರೆ ಒಂದು ಸಲ ನಮ್ಗೆ ಗೊತ್ತಿಲ್ಲ ಯಾವ ಜನ್ಮದಲ್ಲಿ ನಾವು ಬಂದು ಎಂಬುದು ನಮ್ಗೆ ಗೊತ್ತಿಲ್ಲ. ರೋಡಲ್ಲಿ ಹೋಗ್ತಾ ಇರ್ತೀವಿ, ಕಾಲುವೆ ಇರುತ್ತೆ, ಅದರ ಪಕ್ಕದಲ್ಲಿ ಹೋಗ್ಬೇಕಂದ್ರೂ ಮೂಗು ಮುಚ್ಕೊಂಡು ಹೋಗ್ತಾ ಇರ್ತೀವಿ, ಅದರ ಪಕ್ಕದಲ್ಲೇ ಇರುತ್ತೆ ನಾಯಿ, ಅದರ ಒಳಗೆ ಕೂತಿರುತ್ತೆ ಹಂದಿ, ಅದರ ಪಕ್ಕದಲ್ಲೇ ಯಾರೋ ಮಲಮೂತ್ರ ವಿಸರ್ಜನೆ ಮಾಡಿದರೆ ಅದರೊಳಗೆ ಹುಟ್ಟಿ ಬಂದಿರುತ್ತೆ ಕ್ರಿಮಿ. ಅದು ನೋಡಿದರೆ ಹಬ್ಬ ಅಂತ ಓಡ್ತೀವಲ್ಲ ನಾವು. ಆ ಎಲ್ಲಾ ಜನ್ಮಗಳಲ್ಲಿ ಪಾಸ್ ಆಗಿ ಬಂದವರೇ ಎಷ್ಟೆಷ್ಟು ಜನ್ಮಗಳು, ಹಂದಿ, ನಾಯಿ, ಕೋಳಿ, ಕತ್ತೆಯಾಗಿ ಹುಟ್ಟಿ ಬಂದವೋ ಗೊತ್ತಿಲ್ಲ. ಆ ಜನ್ಮಗಳಲ್ಲಿ ಪುಣ್ಯ ಅಂದ್ರೆ ಪರಿಚಯ ಇಲ್ಲ, ಪುಣ್ಯ ಮಾಡಬೇಕೆಂಬ ಕಾನ್ಸೆಪ್ಟೇ ಗೊತ್ತಿಲ್ಲ. ಅಂತಹ ಕಾಲಕ್ಕೆ ಆ ತಿನ್ನುವ ಅನ್ನದಲ್ಲಿ ಚೂರು ಬಿಟ್ಟು ಹೋದರೆ ಇನ್ನೊಂದು ತಿಂದರೆ ಪುಣ್ಯ ಕೌಂಟ್ ಮಾಡ್ತಾನೆ. ಆ ಥರ ಆ ಜನ್ಮಗಳಲ್ಲಿ ಎಷ್ಟೆಷ್ಟು ಪುಣ್ಯ, ಚೂರು ಚೂರು ಚೂರು, ಇಡೀ ಜನ್ಮ ಬದುಕಿದ್ರೆ ಚೂರು ಪುಣ್ಯ. ಅಂತಹ ಎಷ್ಟು ಜನ್ಮಗಳಲ್ಲಿ ಕಲೆಕ್ಟ್ ಆದರೆ ಒಂದು ಮನುಷ್ಯ ಜನ್ಮ ಕೊಡ್ತಾನಂತೆ, ಅದು ಎಲ್ಲೋ ಫಾರಿನ್ ಆಫ್ರಿಕಾದಲ್ಲೆಲ್ಲ ಹಾಕ್ಬಿಡ್ತಾನೆ. ಅಂಥ ಜನ್ಮಗಳು ಎಷ್ಟೋ ಕಳೆದು ಚೂರು 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 ಪುಣ್ಯ ಆದರೆ ಭರತ ಭೂಮಿಯಲ್ಲಿ ಜನ್ಮ ಒಂದು ಸಲ ಕೊಡ ರೇರ್ ಆಪರ್ಚುನಿಟಿ ಕೊಡ್ತಾನಂತೆ. ಅದರಲ್ಲೂ ಕೂಡ ತತ್ರಾಪಿ ಭರತ ಭೂಮಿಯಲ್ಲಿ ಬ್ರಾಹ್ಮಣನಾಗಿ ಹುಟ್ಟೋದು ಬಹಳ ರೇರ್, ಸಿಗೋದೇ ಇಲ್ಲ. ತತ್ರಾಪಿ ವೈಷ್ಣವತ್ವ, ತತ್ರಾಪಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಯಾರಿಗೂ ಸಿಗಲ್ಲ. ಅಂಥ ಜನ್ಮ ನಮಗೆ ಬಂದಿದೆ, ರೇರ್ ಆಪರ್ಚುನಿಟಿ ಬಂದಿದೆ. ಅಫ್ಕೋರ್ಸ್ ಹೌದು, ನಾವು ಬದುಕಿರಬೇಕು, ಬದುಕಿಬೇಕಾದ್ರೆ ಊಟ ಬೇಕು, ಇರಬೇಕು, ಇರಲಿಕ್ಕೆ ದುಡ್ಡು ಬೇಕು, ದುಡ್ಡು ಬೇಕಾದ್ರೆ ದುಡಿಬೇಕು. ಯಾರೂ ಇಲ್ಲ ಅಂದಿಲ್ಲ, ಆದರೆ ನಮ್ಮ ಸ್ಟೇಟಸ್ ಅಂತೀರಾ ಅದನ್ನ, ಲಿವಿಂಗ್ ಸ್ಟೇಟಸ್ ನೋಡಿ. ಸಾವಿರ ಅಥವಾ 10,000 ಬರುವಾಗಲೂ ಚೆನ್ನಾಗಿದ್ದೀವಿ, ಅವಾಗೆ ಚೆನ್ನಾಗಿದ್ದೀವಿ ರೀ, ಏನು ಉಳಿತಾ ಇಲ್ಲ. 10,000 ಬರುವಾಗಲೂ ಮಾತಿಂದ 20 ಆವಾಗ್ಲೂ ಏನು ಉಳಿತಾ ಇಲ್ಲ, ಸರಿಯಾಗ್ತಾ ಇದೆ. 50 ಬಂದಾಗಲೂ ಏನು ಇಲ್ರಿ ಅಷ್ಟು. ಯಾಕೆ? ನಾವು 10,000 ಇದ್ದ ಕಾಲಕ್ಕೆ ಬದುಕ್ತಾ ಇದ್ದೀವಿ, ಆ ಬದುಕು 20 ಬಂದಾಗಿರಲ್ಲ, ಚೂರು ಬೆಳೆಯುತ್ತೆ ಬೆಳೆಯುತ್ತೆ ಬೆಳೆಯುತ್ತೆ, ನಮ್ಮ ಸ್ಟೇಟಸ್ ಬೆಳೆಸ್ತೀವಿ, ಆದ್ದರಿಂದ ಎಷ್ಟು ಬಂದ್ರು ನಮಗೆ ಸಾಲದು. ಅದಕ್ಕೆ ಮೊದಲನೇ ಸ್ಟೇಟಸ್ ಅಲ್ಲೇ ಇದ್ಬಿಟ್ರೆ ಅವಾಗೂ ಚೆನ್ನಾಗಿ ಬದುಕಿದ್ವಲ್ಲ, ಚೆನ್ನಾಗಿ ಇದ್ವಲ್ಲ ಮನೆಯಲ್ಲಿ, ಅದೇ ಸ್ಟೇಟಸ್ ಅಲ್ಲಿ ಇದ್ಬಿಟ್ಟಿದ್ರೆ ಈ ದುಡ್ಡೆಲ್ಲ ಉಳಿಯುತ್ತೆ. ಅವಾಗೇನು, ದುಡ್ಡಿಗಾಗಿ ಹೆಚ್ಚು ನಾವು ಕಾನ್ಸಂಟ್ರೇಷನ್ ಮಾಡದೆ ಇಡೀ ಜನ್ಮ ಅಪರೂಪವಾದ ಆಚಾರರ ಶಾಸ್ತ್ರದ ಕಡೆ ಬರುತ್ತೆ. ಹೌದಲ್ವಾ? ಇಷ್ಟು ಜನ್ಮ ಕೊಟ್ಟಿದ್ದಾನೆ ಭಗವಂತ. ಇವಾಗ ಎಷ್ಟು ವಯಸ್ಸಾಯಿತೋ ಗೊತ್ತಿಲ್ಲ, ಎಲ್ಲರೂ ಅಬೌ 40 ಇಲ್ಲ, ಕೆಲವರು ಚಿಕ್ಕವರು ಇದೀರಾ, ಆವರೇಜ್ 30 ಇದೆ, 30-40-50 ಹೌದಾ, 35+ ನೋ ಪ್ರಾಬ್ಲಮ್. ಆದರೆ ಈ 35 ವೇಸ್ಟ್ ಆಯ್ತಲ್ಲ, 35 ಕೂಡ ಏನಾಯಿತು, ಬರೀ ಲೌಕಿಕದ್ದು. ಸ್ವಲ್ಪ ಯಾವುದು ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳಬೇಕಾದ್ರೆ ಕೂಳಿಗಾಗಿ ಪ್ರಯತ್ನ ಅಲ್ವಾ, ಕೂಳಿಗಾಗಿ ಪ್ರಯತ್ನ ಮಾಡುವ ಓದು. ಅದು ಓದಲಿಕ್ಕೆ ತುಂಬಾ ದಿವಸಗಳಾಯಿತು, ಅದರಲ್ಲಿ ಕಾಂಪಿಟೀಷನ್, ಒದ್ದಾಟ, ಅದಾದ ಮೇಲೆ ಕೂಳಿಗಾಗಿ ಜಾಗು, ಅದರಲ್ಲಿ ಒದ್ದಾಟ, ಕೊನೆಗೆ ಅದರಲ್ಲೇ ಸಾಯೋದಕ್ಕಿಂತ ಚೂರಲ್ಲನ್ನು ಹಾಗೆ ನಿಲ್ಲಿಸಿ ಎಷ್ಟು ಬೇಕೋ ಅಷ್ಟಿಟ್ಟುಕೊಂಡು ಆಚಾರನ ಶಾಸ್ತ್ರ ಓದಲಿಕ್ಕೆ ಪ್ರಯತ್ನ ಮಾಡಿದರೆ ನೀವು ಇವೇ ಹೇಳಿದ್ರಲ್ಲ, ಲೌಕಿಕರು ನಮಗೇನು ಗೊತ್ತಿಲ್ಲ, ನಾವೇನು ಮಾಡಬೇಕು ಅಂತ. ಇದು ಮಾಡಬೇಕು, ನೀವು ಏನು ಮಾಡಬೇಕು, ಸ್ತೋತ್ರಗಳ ಪರಿಚಯ ಮಾಡಿಕೊಳ್ಳಿ. ನೀವು ನಿತ್ಯ ಮಾಡಬೇಕಾದ ಕರ್ಮಾನುಷ್ಠಾನ ಏನಿದೆ, ವೇದೋಕ್ತ ಕರ್ಮಾನುಷ್ಠಾನ ಬೆಳೆಸ್ಕೊಳ್ಳಿ. ಅದು ಮಾತ್ರ ಅಲ್ಲ, ಆಚಾರರ ಶಾಸ್ತ್ರ ಈಗ ಮತ್ತು ABCD ಅಂದ್ರೆ ಬರಲ್ಲ, ಶ್ರವಣ ಆದರೂ ಮಾಡಬೇಕಲ್ಲ. ಆಚಾರರು 37 ಗ್ರಂಥಗಳು ಕೊಟ್ಟಿದ್ದಾರೆ, ಒಂದಲ್ಲ ಎರಡಲ್ಲ, ಏನಿದೆ ಅಟ್ಲೀಸ್ಟ್ ಅದರಲ್ಲಿ ಅಂತ ತಿಳ್ಕೋಬೇಕಲ್ಲ. ಅದಕ್ಕೆ ಒಬ್ಬರು ಯಾರೋ ಒಬ್ಬರು ಆಚಾರನ ನೀವು ಆಶ್ರಯ ಮಾಡಿ, ಆ ಆಚಾರ ನಿಮಗೆ ಆ ಸರ್ವ ಮೂಲ ಪಾಠ ಶುರು ಮಾಡಲಿ, ಏನೇನು ಗ್ರಂಥಗಳಿರುತ್ತೋ ಚೂರು ಚೂರು ಶ್ರವಣ ಮಾಡಿ. ತಾತ್ಪರ್ಯ ಪೂರ್ಣ ಆಗಿ ಮಂಗಳದಲ್ಲಿ ಬೇಡ, ಈ ಗ್ರಂಥ ಮಂಗಳ ಆಯಿತು, ಈ ಗ್ರಂಥ ಮಂಗಳದ ಕೌಂಟ್ ಬೇಡ. ಆ ಗ್ರಂಥ ತಲೆಗೆ ಎಷ್ಟು ಹೋಯಿತು, ಆಚಾರ್ಯರು ಕೃತಜ್ಞತೆ ಸಲ್ಲಿಸುವ ರೀತಿಯಲ್ಲಿ ಎಷ್ಟು ತಿಳ್ಕೊಂಡೆ, ಆ ರೀತಿಯಲ್ಲಿ ಒಂದೊಂದು ಗ್ರಂಥ ಚಿಕ್ಕ ಚಿಕ್ಕ ಗ್ರಂಥ ಚೆನ್ನಾಗಿ ಓದ್ತಾ ಬನ್ನಿ. ಕೊನೆಗೆ ಈಗೇನಿರಲ್ಲ, ಪ್ರಾಣ ಬಿಡುವಾಗ ಸ್ವಲ್ಪ ನೆಮ್ಮದಿ ಇರುತ್ತೆ, ಈ ಜನ್ಮ ಕೊಟ್ಟದ್ದಕ್ಕೆ ಚೂರು. ಆಚಾರ ಶಾಸ್ತ್ರ ಶ್ರವಣ ಆಯಿತು ನನಗೆ, ಸಂತೋಷವಾಗಿ ಪ್ರಾಣ ಬಿಡುವ ಭಾಗ್ಯ ಸಿಗುತ್ತೆ. ನೀವು ಈ ತರ ಪರಿವರ್ತನೆ ಆದರೆ ಚೆನ್ನಾಗಿ, ನಿಮ್ ಕೈಯಲ್ಲೇ ಇದೆ, ಆಪರ್ಚುನಿಟಿ ಇದೆ. ಆದ್ದರಿಂದ ನೀವು ಎಷ್ಟೆಷ್ಟು ಹೊತ್ತು ನಿಮಗೆ ಕೊಡ್ಲಿಕ್ಕಾಗುತ್ತೋ ಅಷ್ಟು ಹೊತ್ತು ಕೊಟ್ಟು, ಆಯ್ತವರ ಸಿಗುತ್ತಾ? ಹೇಗೂ 3 ಕೊಡ್ತಾ ಇದ್ದೀರಾ ಇದಕ್ಕೆ, ಪಾರಾಯಣಕ್ಕೆ? ನನ್ನ ಮಾತು ಕೇಳಿದರೆ ಇಷ್ಟು, ನಿಮ್ಮ ಮನಸ್ಸು ಹೇಗೆ ಬಂದ್ರೆ ಹಾಗೆ ಮಾಡಿ. ಅಷ್ಟೂ ಪಾರಾಯಣ ಮಾಡಲಿಕ್ಕೆ 3 ಕೊಟ್ಟಿದ್ದೀರಲ್ಲ, ರಾಯರ ಸ್ತೋತ್ರ ಹೇಳಲಿಕ್ಕೆ ಎಷ್ಟೊತ್ತಾಗತ್ತೆ? ನೂರ 108 ಹೇಳ್ತೀರಾ? ಹಾಗಾ, ಅಷ್ಟೋತ್ತರ ಅಂದ್ರೆ ಅವಾಗ ಅಷ್ಟೋತ್ತರ ಮಾಡ್ತಾ ಇದೀಯ. ವಾಯುಸ್ತುತಿ ಒಮ್ಮೆ ಪಾರಾಯಣ ಮಾಡ್ತೀರಾ, ಸರಿ. ಅಷ್ಟೋತ್ತರ ಇಷ್ಟು ಜನ ಸೇರಿ ಮಾಡಲಿಕ್ಕೆ 45 ಹೌದಾ, 45 ಮಿನಿಟ್ಸ್. ವಾಯುಸ್ತುತಿ ಹೇಳಲಿಕ್ಕೆ 15 ಮಿನಿಟ್ಸ್, 1 ಅವರ್. ಇನ್ನ ಮಿಕ್ಕ ಸ್ತೋತ್ರಗಳು ಹೇಳಲಿಕ್ಕೆ 20 ನಿಮಿಷ. ಟೋಟಲ್ ಎಷ್ಟೊತ್ತು ಮುಗಿಯುತ್ತೆ? 1 hour 20 minutes ಇನ್ನ ಅಲ್ವಾ. ಆ ಭಜನೆ ಕಟ್ ಮಾಡಿ, ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ, ಈ ಭಜನೆ ಬೇಡ ಮಾಡಿ. ಮತ್ತು ನಿಮಗೆ ಸಾಯಂಕಾಲ ಟೈಮ್ ಇದ್ರೆ ಮಾಡಿ, ನಾನು ಭಜನೆ ಬೇಡ ಅನ್ನಲಿ ಹೊರಟಿಲ್ಲ, ಶಾಸ್ತ್ರ ಪ್ರಧಾನ. ಅದಕ್ಕೆ ಈ 1 hour ಏನಿದೆಯಲ್ಲ, ಆ 1 hour ಅನ್ನ ಇಡಿ. ಇನ್ನ ನೀವು ರಾಯರ ಸ್ತೋತ್ರ ಎಲ್ಲರೂ ಸೇರಿ 1 ಹೇಳಿ, ಎಷ್ಟು ಜನ ಸೇರ್ತೀರೋ ಎಲ್ಲರೂ 1 ಹೇಳಿ, ಎಲ್ಲರೂ ವಾಯುಸ್ತುತಿ 1 ಹೇಳಿ, ಎಷ್ಟೊತ್ತಾಗತ್ತೆ? ಅರ್ಧ ಗಂಟೆಯಲ್ಲೇ ಮುಗಿಯುತ್ತೆ. ಅರ್ಧ ಗಂಟೆಯಲ್ಲಿ ಮುಗಿದರೆ ನೀವು ಟೋಟಲ್ 2 hours ಇಲ್ಲಿ ಮಾಡ್ತಾ ಇದ್ರ 3 hours ಅಲ್ಲ 2 hours ಕರೆಕ್ಟ್ ಆಗಿ ಕೊಡ್ತೀರಾ. ಆ 2 hours ಅಲ್ಲಿ ಹಾಫ್ ಆನ್ ಅವರ್ ಅಲ್ಲಿ ಪಾರಾಯಣ ಮುಗಿಸಿ 1.5 ಗಂಟೆಯೋ 1.25 ಗಂಟೆಯೋ ಹೇಗೂ ಕೂಡ್ತಾ ಇದ್ದೀರಲ್ಲ, ಆ ಕೂತಾಗ ಆಚಾರ್ಯರನ್ನು ಕರೆದು ಚೂರು ಶ್ರವಣ ಮಾಡಿದರೆ ನೀವು 108 ಸಲ ಪಾರಾಯಣ ಮಾಡಿದಾಗ ರಾಯರಿಗೆ ಎಷ್ಟು ತೃಪ್ತಿಯಾಗಿ ಫಲ ಬರಬೇಕು, 8 ಕೋಟಿ ಪಟ್ಟು ತೃಪ್ತಿ ರಾಯರದ್ದು, 8 ಕೋಟಿ ಪಟ್ಟು ಫಲ ನಿಮ್ಮ ಕೈಗೆ ಸೇರುತ್ತೆ. ರಾಯರಿಗೆ ಆಚಾರ್ಯರ ಶಾಸ್ತ್ರ ನೀವು ಶ್ರವಣ ಮಾಡಲಿಕ್ಕೆ ಸಮಯ ಇಟ್ಟರೆ ಎಷ್ಟು ತೃಪ್ತಿ ಆಗುತ್ತೋ ಅವರ ಸ್ತೋತ್ರ ಮಾಡಲಿಕ್ಕೆ ಅಷ್ಟು ಸಮಯ ಇಟ್ಟ ಅಷ್ಟು ತೃಪ್ತಿ ಆಗಲ್ಲ. ಯಾಕೆ ಸ್ತೋತ್ರ ಹೇಳೋಣ, ಒಮ್ಮೆ ಹೇಳೋಣ, 1 ಸಲ ಹೇಳಿದ್ರೆ 108 ಸಲ ಹೇಳಿದ್ರೆ ಹೌದು ಅಷ್ಟೋತ್ತರ ಹೇಳಿದ್ರೆ ಮಹಾಫಲ ಅಂತಿದೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಅದನ್ನ ಇನ್ನೊಂದು ದಿವಸಕ್ಕೆ ಇಟ್ಟುಕೊಳ್ಳಿ. ಯಾವುದು? ಸೋಮ ಸೂರ್ಯ ಪರಾಗೇಚ, ಅಂತಹ ಕಾಲಕ್ಕೆ ಪುಷ್ಯಾರ್ಕ ಯೋಗ ಅಂತಹ ಕಾಲಕ್ಕೆ ಮಾಡಿಬಿಡಿ. ಆಯಿತವಾರ ಆಯಿತವಾರ 1 ಸಲ ರಾಯರ ಸ್ತೋತ್ರ ಎಲ್ಲರೂ ಸೇರಿ ಮಾಡಿ, ವಾಯುಸ್ತುತಿ 1 ಸಲ ಹೇಳಿ, ಏನು ಸ್ತೋತ್ರ ಹೇಳ್ತಾಳೋ ಎಲ್ಲ 1/2 ಗಂಟೆಯಲ್ಲಿ ಮುಗಿಸಿ ಅಷ್ಟೇ ಕಟ್. ನಂತರ ಮಿಕ್ಕ 1.5 ಗಂಟೆ ಒಬ್ಬರ ಆಚಾರನ ಕರೀರಿ. ಇಲ್ಲಿ ಯಾರು ಕರೀತೀರೋ ನಿಮ್ಮ ಚಾಯ್ಸ್, ಯಾರು ಬೇಕಾದ್ರೂ ಕರೀರಿ. ಅವರು ಬರಬೇಕು, ಒಬ್ಬರನ್ನೇ ಇಟ್ಟುಕೊಳ್ಳಿ, 10 ಜನ ಬೇಡ. ಯಾಕಂದ್ರೆ ಅಡಿಗೆ 10 ಜನ ಸೇರಿದ್ರೆ ಅಂದ್ರೆ ಒಂದೇ ಸಬ್ಜೆಕ್ಟ್ ನಿಮಗೆ ಪ್ರೆಸೆಂಟ್ ಮಾಡುವಂತ ನಿಮ್ಮ ಮುಂದೆ ಇಡುವಂತ ಮೋಡ್ ಒಬ್ಬೊಬ್ಬರದು ಒಂದೊಂದಿರುತ್ತೆ, ನಿಮಗೆ ಡೈಜೆಸ್ಟ್ ಮಾಡಿಕೊಳ್ಳಿಕ್ಕಾಗಲ್ಲ. ಒಬ್ಬ ಗುರುಗಳನ್ನಿಟ್ಟುಕೊಂಡು ಅವರ ಮೂಲಕ ಪೂರ್ಣವಾಗಿ ನಾವು ಹೀಗಿದ್ದೇವೆ, ನಮ್ಮ ಹಂತ ಹೀಗಿದೆ, ಆಚಾರ ಶಾಸ್ತ್ರ ಪರಿಚಯ ಮಾಡಿಕೊಡಿ ಅಂದ್ರೆ 1.5 ಗಂಟೆ ನೀವು ಕೊಟ್ರೆ 3 ಭಾಗ ಮಾಡಿ, ಅದರಲ್ಲಿ 1/2 ಗಂಟೆ ಸ್ತೋತ್ರದ ಅರ್ಥ, ನಿಮ್ಮ ಮಿಕ್ಕ ಮಿನಿಮಮ್ ಏನು ಮಾಡಬೇಕು ಅದರ ಅರ್ಥ, 1/2 ಗಂಟೆ ಚೂರು ವೇದ ಮಂತ್ರಗಳು, ಇನ್ನು 1/2 ಗಂಟೆ 1, 2, 4 ಶ್ಲೋಕ ವಿಶೇಷವಾದ ಗ್ರಂಥಗಳ ಪ್ರವಚನ. 1.5 ಗಂಟೆ ಸಾರ್ಥಕ ಮಾಡಿಕೊಂಡ್ರೆ ನೀವು 108 ಅಲ್ಲ 1008 ಸಲ ರಾಯರ ಸ್ತೋತ್ರ ಪಾರಾಯಣ ಮಾಡಿದ ಫಲ ರಾಯರೇ ಕೊಟ್ಟುಬಿಡುತ್ತಾರೆ. ಈ ರೀತಿ ಮಾಡಿದರೆ ನಿಮ್ಮ ಸಂಘ ಮಿಕ್ಕ ಎಲ್ಲಾ ಸಂಘಗಳಿಗೂ ಆದರ್ಶ ಸಂಘ ಆಗುತ್ತೆ ಅಲ್ವಾ? ಚೆನ್ನಾಗಿ ಎಲ್ಲರಿಗೂ ತೋರಿಕೊಡ್ತೀರಾ. ಆಚಾರನ ಶಾಸ್ತ್ರದ ಕಡೆ ಗಮನ ಕೊಡಿ. ಈ ತರ ಆಚಾರ ಹೇಳಿದ್ದಾರೆ, ಹೀಗೆ ಮಾಡುವುದಾ ಬೇಡವಾ ಅಂತ ನೀವು ಸತ್ಯಾತ್ಮರ ಮುಂದೆ ಹೋಗಿ, ಅವರು ಹಿಡಿ ಅಲ್ಲ ಬುಟ್ಟಿ ಮಂತ್ರಾಕ್ಷತೆ ಕೊಡುತ್ತಾರೆ ನಿಮಗೆ. ಇದು ಮಾಡಿ ಅವರು ನೋಡಿಕೊಳ್ಳ, ಅವರ ಚಾಯ್ಸ್ ಯಾರಿದೆ
ದಯವಿಟ್ಟು ಒಂದು ಅನುಗ್ರಹ ಮಾಡಿ. ಶನಿವಾರ ಭಾನುವಾರ ಭಾನುವಾರ 1 ವಾರ ತೊಂದರೆ ಇಲ್ಲ, ಈಗ ಶುರು ಮಾಡಿದಿರಾ, ಓಮ್ ಇದೆ, ದಯವಿಟ್ಟು ಮಾಡಿದ್ರೆ ತುಂಬಾ ಅನುಕೂಲ
ನೋಡ್ತೇನೆ. ನಂದು ತುಂಬಾ ಯಾವ ಟೈಮ್ ಹೇಳ್ತೀರೋ ಅದನ್ನ. ಹೌದಾ, ಸರಿ 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 ಆಯ್ತು.
ಶುರು ಮಾಡಿದಿರ ನೀವು, ಅದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ನಿಮ್ಮಿಂದನೇ ದಯವಿಟ್ಟು
ಶುರು ಇಷ್ಟು ನೀವು ಡಿಸೈಡ್ ಮಾಡಿಕೊಳ್ಳಿ.
ಮತ್ತಿಂದ
ಒಂದು ನಿಮಗೆ ಒಳ್ಳೇದಾಗ್ಬೇಕು, ಒಳ್ಳೇದಾಗ್ಬೇಕು ಯಾವ ರೀತಿ ಮಾಡಬೇಕು ನೀವು ನೋಡಿ, ಎಷ್ಟು ಟೈಮ್ ನಿಮ್ಗಿರುತ್ತೋ ನೋಡಿ, ಎಷ್ಟೊತ್ತು ಹೇಳಬೇಕು ನಾನು ಹೇಳ್ತೇನೆ ಆಯ್ತಾ. ಇಷ್ಟು ಮಾತ್ರ ಒಳ್ಳೆ ಪರಿಣಾಮ ಆಗುತ್ತೆ. ಆಚಾರ ಶಾಸ್ತ್ರ ಒಂದು ಗ್ರಂಥ ಪೂರ್ಣವಾಗಿ ಕೇಳಿ ಅದರ ನೀವಾಗಿ ಚೂರು ಏಕಾಂತದಲ್ಲಿ ಕೂತು ನೋಡಿದಾಗ ಆನಂದ ಪಟ್ಟರೆ ಆ ಆನಂದ ಇನ್ನೆಲ್ಲೂ ಸಿಗಲ್ಲ ನಿಮಗೆ. ಹೌದಲ್ವೋ? ಅದು ಭಗವಂತ ನಿಮಗೆ ವಿಶೇಷವಾಗಿ ಪೂರ್ಣಾನುಗ್ರಹ ಮಾಡಲಿ. ಎಲ್ಲರಿಗೂ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು, ಕೇಳಿದ್ದನ್ನ ಅನುಷ್ಠಾನ ಮಾಡುವಂತಹ ಭಾಗ್ಯ, ಆಚಾರ ಸಚ್ಚಾಸ್ತ್ರ ನಮ್ಮ ತಲೆಯಲ್ಲಿ ನಿಲ್ಲುವ ಭಾಗ್ಯ ಭಗವಂತ ನಿಮಗೆಲ್ಲ ಅನುಗ್ರಹ ಮಾಡಲಿ ಅಂತ ನಿಮಗೆ ಸಹಕಾರ ಕೊಟ್ಟಂತ ದೇವಸ್ಥಾನದವರು, ಏನು ರಾಯರ ಸನ್ನಿಧಾನ ಇದೆ ಅವರಿಗೂ ವಿಶೇಷವಾಗಿ ಭಗವಂತ ಪೂರ್ಣಾನುಗ್ರಹ ಮಾಡಲಿ ಅಂತ ಕೇಳಿಕೊಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.